ಕಾರಣ ಕಾಳಿದೇವಿ ವಿಶ್ವ ದ್ರೌಪದಿ ದೇವಿ ಎಷ್ಟೆಲ್ಲ ಗುಣಗಳು ದ್ರೌಪದಿಗಿತ್ತೋ ಅಷ್ಟೆಲ್ಲ ಕಾಳಿಗಿದೆ. ಭಾರತೀಯ ಅವತಾರ ಆದ್ದರಿಂದ ಹೇಗೆ ವಾಯುದೇವರ ಅರ್ಥವಾದ ಅವತಾರವಾದ ಹನುಮಂತ ದೇವನ ಗುಣಗಳೆಲ್ಲ ಭೀಮಸೇನ ದೇವರಿಗೆ ಆಗಿತ್ತಲ್ಲ ಆ ಥರ ರೂಪಗಳೆರಡಾದರೂ ಕೂಡ ಗುಣಲಕ್ಷಣಗಳ ಪೂರ್ತಿ ಒಂದೇ. ಆ ದ್ರೌಪದಿ ದೇವಿ ಸ್ವಯಂವರದಲ್ಲಂತೂ ವಿಫಲರಾಗಿಬಿಟ್ಟಿವಿ, ಇಲ್ಲಾದರೂ ಸಫಲರಾಗಬಹುದು ಅಂತ ಹೇಳಿಕೊಂಡು ಅಲ್ಲಿ ಎಲ್ಲ ವಿಫಲರ ಜನಗಳೆಲ್ಲ ಸೇರಿದರು. ಮತ್ತೊಮ್ಮೆ ಈ ಕಾಶಿ ದೇಶದ ಮತ್ತೊಂದು ವೈಶಿಷ್ಟ್ಯ ಅಂದರೆ ಇಡೀ ನಮ್ಮ ಭರತಖಂಡದೊಳಗೆ ವೇದಗಳಿಂದ ಹಿಡಿದು ಯಾವುದೇ ಪುರಾಣ ತೆಗೆದು ನೋಡಿದ್ರು ಕೂಡ ಒಂದಲ್ಲ ಒಂದ್ಸರಿ ಕಾಶಿ ಹೆಸರು ಬಂದೇ ಇರುತ್ತೆ. ಇವತ್ತು ಗಂಗಾ ನದಿ ಎಷ್ಟು ಪ್ರಸಿದ್ಧವಾದ ನದಿಯೋ ಕಾಶಿ ಅಷ್ಟು ಪ್ರಸಿದ್ಧವಾದಂತಹ ಪಟ್ಟಣ ಅದು. ಒಂದು ಇವತ್ತು ಕಾಶಿ ಯಾತ್ರೆ ಅನ್ನೋದಂತೂ ಅದೊಂದು ನಿತ್ಯ ಬಳಕೆಯ ಪದ. ಕಾಶಿ ಯಾತ್ರೆ ಅಂದರೆ ಮದುವೆನೇ ಆಗೋದಿಲ್ಲ, ಅಷ್ಟು ಮಟ್ಟಿ ಕಾಶಿ ಯಾತ್ರೆಯ ಹೆಸರು ಬಂದೋಗಿದೆ. ಸಾಮಾನ್ಯವಾಗಿ ಯಾವ್ದಾದ್ರು ಕಥೆಗಳು ಬರೀಬೇಕಾದ್ರೆ ಆ ರಾಜ ಯಾವುದನ್ನೋ ಅಂತ ಹೇಳೋದು ಗೊಂದಲ ಆಗಿಬಿಟ್ರೆ ಕಾಶಿರಾಜ ಅಂತ ಹೇಳಿಬಿಡ್ತಾರೆ. ಮೂರೋಯ್ತು ಕಾಶಿರ ಒಂದಾರೊಂದು ಕಾಶಿಯಲ್ಲಿ ಒಬ್ಬ ರಾಜನೇ ಇದ್ದರು ಅಂತಲೇ ಶುರು ಮಾಡಿಬಿಡ್ತಾರೆ. ಇದು ಪದ್ಧತಿ. ಅಷ್ಟರ ಮಟ್ಟಿಗೆ ಕಾಶಿ ಅನ್ನೋದು ಪ್ರಸಿದ್ಧವಾದ ಸ್ಥಳ. ಆ ಕಾಶಿ ಒಳ್ಳೆ ರಾಜರನ್ನು ಕಂಡಿದೆ, ಕೆಟ್ಟ ರಾಜರನ್ನು ಕಂಡಿದೆ. ಭಾರಿ ದುಷ್ಟರಾದ ಪೌಂಡ್ರಕ ವಾಸ್ತವನಂತವರು ಅಲ್ಲಿಯವರೇನೆ. ಈ ಕಾಶಿರಾಜನಂತ ಮಹಾಪುಣ್ಯಾತ್ಮನು ಅಲ್ಲಿಯವನೇನೆ. ಈ ಕಾಶಿರಾಜ ತುಂಬಾ ಒಳ್ಳೆಯವನು. ಇವನು ಪಾಂಡವ ಕಡೆ ಸೇರಿ ಯುದ್ಧ ಮಾಡ್ತಾನೆ. ಕಾಶಿರಾಜಶ್ಚ ವೀರ್ಯವಾನ್ ಅಂತ ಅಲ್ಲೇ ಬರುತ್ತೆ ಭಗವದ್ಗೀತೆಯಲ್ಲಿ. ಏನು ಕಾಶಿರಾಜ ಇದ್ದಾನೆ, ದುಷ್ಟಕೇತು ಇದ್ದಾರೆ ಅಂತ ಕೇಳುತ್ತೇವೆ. ಅವರ ಪರಿಚಯ ಎಲ್ಲ ಇಲ್ಲೆಲ್ಲ ಆಗಬೇಕು ನಮಗೆ. ಅನೇಕರು ಭಗವದ್ಗೀತೆ ಓದಬೇಕಾದ್ರೆ ಹೆಸರುಗಳು ಓದ್ತಾರೆ, ಯಾರಂತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಅನುವಾದ ಬರೆಯೋರು ಯಾರು ಅದನ್ನು ಬರೆದಿರೋದೇ ಇಲ್ಲ. ಅವ್ರ ಹೆಸರುಗಳು ಮಾತ್ರ ಉಳಿಯುತ್ತೆ ಹೊರತು ಅವ್ರ ಪರಿಚಯನೇ ಆಗೋದಿಲ್ಲ. ವೇದವ್ಯಾಸರು ಯಾಕಲ್ಲಿ ಪರಿಚಯ ಮಾಡೋದಿಲ್ಲ ಅಂದ್ರೆ ಈಗಾಗಲೇ ಸಾಕಷ್ಟು ಪರಿಚಯ ಮಾಡಿ ಆಗಿಬಿಟ್ಟಿದೆ. ಆಗ್ಲೇ ಈ ಲಿಂಕ್ ಅವ್ರು ತಗೊಳ್ಳದೆ ಹೋದ್ರೆ ಅವ್ರ ಮಹಿಮೆ ಏನು ಗೊತ್ತಾಗದೇನೆ ಎಕ್ಸ್ ವೈ ಜೆಡ್ ಎಬಿಸಿಡಿ ಆಗ್ತಾರೆ ಹೊರತು ಪ್ರಯೋಜನಕ್ಕೆ ಬರೋದಿಲ್ಲ. ಇಂತಿಂಥವರೆಲ್ಲ ಸೇರಿದ್ದಾರೆ ಅಂದ್ರೆ ಕಾಶಿರಾಜ ನ ಮಗಳು ಈಕೆ ಈಗ ಭೀಮನಿಗೆ ಮಾವನಾಗೋದ್ರಿಂದ ಆತ ಅಳಿಯರ ಪಕ್ಷ ವಯಸ್ಸೇ ಯುದ್ಧಕ್ಕೆ ಬಂದಿದ್ದಾರೆ. ಅದು ಸ್ಥಿರ ಸಂಗತವಾದ ವಿಚಾರ ಕೂಡ ಹೌದು. ಅಷ್ಟು ಜನ ಸೇರಿದಾಗ ಈ ಇದರಲ್ಲಿ ಬೇರೆ ನಿಬಂಧನೆಗಳಿಲ್ಲ, ಮತ್ಸ್ಯಂತ್ರ ಭೇದನ ಅಂತದ್ದೇನೂ ಇಲ್ಲ, ಬರೀ ಸ್ವಯಂವರ ಅಷ್ಟೇ. ಆ ಸ್ವಯಂವರದ ಕಲ್ಪನೆ ಅಂದ್ರೆ ಆ ಕಾಳಿದೇವಿ ಯಾರನ್ನ ಮೆಚ್ಚಿ ಯಾರ ಕೊಳ್ಳಲ್ಲಿ ಮಾಲೆ ಹಾಕ್ತಾಳೋ ಅವನೇ ಅವಳ ವರ ಅಷ್ಟೇ, ಇನ್ನೇನು ಇಲ್ಲ. ಸ್ವಯಂವರ ತಾನಾಗೆ ವರನನ್ನು ಆರಿಸಿಕೊಳ್ತಕ್ಕಂಥ ಪದ್ಧತಿ ಅಷ್ಟೇ. ಆದ್ದರಿಂದ ಅಷ್ಟು ಜನ ಸೇರಿದಾಗ ಎಲ್ಲರನ್ನು ಪರಿಚಯ ಮಾಡಿಕೊಡ್ತಾರೆ ಅವರು ಇವರು ಅಂತ ಎಲ್ಲ ಹೇಳಿ ಕೊನೆ ಸಾಕ್ಷಾತ್ ಕಾಳಿದೇವಿ ಯೋಚನೆ ಮಾಡೋ ಪ್ರಸಂಗ ಕೂಡ ಇಲ್ಲ. ಎಷ್ಟೋ ದಿನ ದೇವತೆಗಳಿಗೆ ಅವತಾರ ಮಾಡಿದಾಗ ತಮ್ಮ ಮೂಲ ರೂಪ ಮರ್ತೋಗಿರುತ್ತೆ. ಅದೇ ಅಂದೇ ದೃಷ್ಟಾಂತ. ಅದಕ್ಕೆ ಭೀಷ್ಮರು ಸಾಕ್ಷಾತ್ ಗಂಡವರಿ, ದಿವನಾಮಕ ವಸ್ತುವೇ ಗಂಡ ಆಗಬೇಕು. ಅಂಬಾ ಸಾಕ್ಷಾತ್ ಹೆಂಡತಿ, ಅವಳೇ ವರಾಂಗಿ ಅಂತಕ್ಕಂಥವಳು. ಆದರೆ ಭೀಷ್ಮರನ್ನು ಗಂಡ ಅಂತ ಗುರುತಿಸ್ತೇನೆ ನಾನು, ಸಾಲ್ವರಾಜನ ಮೆಚ್ಚಿದ್ದೇನೆ ಅಂತ ಹೋಗಿದ ಕಥೆ ಬಂದು ಕಥೆಯೆಲ್ಲ ನಾವು ಕೇಳಿಬಿಟ್ಟಿದ್ದೇವೆ. ತನ್ನ ಸ್ವರೂಪದ ಗಂಡನ ಗುರುತಾಗಿ ಸಿಕ್ಕಲಿಲ್ಲ. ಆದರೆ ವಾಯುದೇವರಿಗೆ ಭಾರತೀ ದೇವಿಗೆ ಎಂದೂ ಸಹ ಅವತಾರಗಳಲ್ಲೂ ಕೂಡ ವಿಸ್ಮೃತಿ ಇಲ್ಲ ಅವರಿಗೆ. ಆದ್ದರಿಂದ ಭೀಮ ಯಾರಂತೂ ಗೊತ್ತು, ತಾನ್ಯಾರಂತೂ ಗೊತ್ತು. ಸಾಕ್ಷಾತ್ ತಾನು ಭೀಮ ಪತ್ನಿ, ಆದ್ದರಿಂದ ಭೀಮಸೇನ ಕೊರಳಲ್ಲಿ ಮಾಲೆ ಹಾಕಿಬಿಡುತ್ತಾಳೆ. ಮದುವೆ ಮುಗಿದೋಯ್ತಲ್ಲಿ ಸ್ವಯಂವರ ಮುಗದೇ ಹೋಯ್ತು. ಆದರೆ ಇಷ್ಟು ಒಪ್ತಾರ ದುರಾಸಂದಾದಿಗಳೆಲ್ಲ ಅದು ಬರೋದೇ ಗಲಾಟೆ, ಅವ್ರ ಉದ್ದೇಶನೇ ಗಲಾಟೆ. ಅದು ಕಲಿ ಅಂತ ಹೇಳಿದ್ರೆ ಅವನ ಸ್ವರೂಪದ ಅರ್ಥ ಹೇಳ್ತಾರೆ, ಕಲಹ ಅಂತ ಅರ್ಥ. ಕಲಿ ಶಬ್ದಕ್ಕೆ ಕಲಹ ಅಂತ ಹೆಸರು. ಈ ಕಲಿಯುಗದಲ್ಲಿ ತುಂಬಾ ಗಲಾಟೆಗಳಾಗ್ತಾ ಇರುತ್ತಲ್ಲ, ಯಾತಕ್ಕೆ ಅಂದ್ರೆ ಆ ಕಲಿಯುಗದ ಲಕ್ಷಣವೇ ಅದು. ಸಂತೆಯಲ್ಲಿ ಕೂವ ಕಾಮಗಿರಿ ಅಂದ್ರೆ ಸಂತೆ ಆಗುತ್ತೆ ಅನ್ನೋದು. ಸಂತೆ ಶಬ್ದಕ್ಕೆ ಅರ್ಥ ಭಾರಿ ಗಲಾಟೆ ತುಂಬಿರಲೇಬೇಕು ಅದರೊಳಗೆ. ಅದೇ ರೀತಿಯಲ್ಲಿ ಕಲಿಯುಗ ಅಂತ ಹೇಳಿ ಬರೀ ಗಲಾಟೆ ಯುಗ, ಕಲಿಪ್ರಿಯ ಅಂದ್ರೆ ಕಲಹಪ್ರಿಯ ಅಂತ ಹೇಳಿದ್ರು ಒಂದೇ. ಅಂದಮೇಲೆ ದಿನ ಬೆಳಗಾದ್ರೆ ಕಲಹ ನೋಡ್ತಾ ಇರ್ತೇವೆ ದೇಶ ದೇಶಕ್ಕೆ, ಜನಗಳಿಗೆ, ಮನೆ ಮನೆಗಳಿಗೆ, ಅಣ್ಣ ತಮ್ಮಂದಿರಲ್ಲಿ ಎಲ್ಲ ಕಡೆ ಕಲಹ ಅಂದ್ರೆ ಕಲಹ ತುಂಬ ತುಡುಕ್ತಕ್ಕಂಥ ವಾತಾವರಣ. ಆ ಹಿನ್ನೆಲೆಯಲ್ಲಿ ಆ ಕಲ್ಲಿನೇ ಬಂದಿದ್ದಾನೆ ದುರ್ಯೋಧನ, ಕಲಹ ಪ್ರಾರಂಭವಾಯಿತು. ಇದು ಭಾರಿ ಅನ್ಯಾಯ, ಹಾಗೆ ಹೀಗೆ ಎಲ್ಲ ಯುದ್ಧಕ್ಕೆ ಸೇರಿಬಿಟ್ಟು ಈ ಸನ್ನಿವೇಶ ನೋಡಬೇಕಿಲ್ಲಿ. ಅಷ್ಟು ಜನ ರಾಜಮಹಾರಾಜರುಗಳು ಒಂದು, ಭೀಮಸೇನ ಒಂದೇ ಒಂದು. ಆದ್ರೆ ಅರ್ಜುನ ಆದ್ರೆ ಯಾರು ಬರಬೇಡಿ, ನಾವು ವಿಚಾರಿಸ್ತೇನೆ ಅಂತ ಹೇಳಿ ಭೀಮಸೇನ ನಿಂತಿದ್ದಾನೆ. ಇದು ಅಸಾಧಾರಣವಾದ ಪ್ರಸಂಗ. ಮಧ್ಯರಾತ್ರಿಯಲ್ಲಿ ಹಿಡಿಂಬಾಸನ್ನು ಕೊಲ್ಲಕ್ಕೂ ಸರಿ, ಅನಂತರ ಬಕಾಸನ್ನು ಕೊಲ್ಲಕ್ಕೂ ಸರಿ, ಒಂಟಿ ಒಂಟಿಯಾಗಿ ಬಂದರೂ ಕೊಲ್ಲಕ್ಕೆ ಸಮರ್ಥ, ಗುಂಪು ಗುಂಪಾಗಿ ಬಂದರೂ ಪರವಾಗಿಲ್ಲ. ಭೀಮಸೇನಿಗೆ ಸಂಖ್ಯೆ ಮುಖ್ಯ ಅಲ್ಲವೇ ಅಲ್ಲ. ಹನುಮಂತನ ಹಾಗೇನೆ ಒಂಟಿಯಾಗಿ ಹೋಗಿ ಎಷ್ಟು ಅಸಾಧಾರಣವಾದ ಕಾರ್ಯವನ್ನ ಲಂಕೆಯಲ್ಲಿ ಸಾಧಿಸಿ ಬಂದಿದ್ದಾನೆ ಅಂತ ಜಗತ್ತಿಗೆ ಗೊತ್ತಿದೆ. ಇಲ್ಲೂ ಹಾಗೆ ನಡೀತಾ ಇದೆ. ಅಷ್ಟ ಜನಗಳ ಮೇಲೆ ಭೀಮಸೇನ ಯುದ್ಧಕ್ಕೆ ನಿಲ್ತಾ ಇದ್ದಾನೆ. ಆ ಯುದ್ಧ ಎಷ್ಟು ಅಪೂರ್ವವಾದ ಯುದ್ಧ ಅಂದರೆ ಮೊದಲು ನಡೆದಿದ್ದು ವಾಗ್ಯುದ್ಧ. ಅವರೆಲ್ಲರಿಗೂ ಭೀಮಸೇನ ಆಹ್ವಾನ ಕೊಡ್ತಾರೆ, ನೋಡಿ ಇಷ್ಟು ಜನ ಸೇರಿದ್ದೀರಿ, ನಾನು ಈಗ ಮೊದಲು ಶಾಸ್ತ್ರದ ವಾಕ್ಯಾರ್ಥವನ್ನು ಮಾಡುತ್ತೇನೆ. ನಾನು ವಿಷ್ಣು ಸರ್ವೋತ್ತಮತ್ವವನ್ನು ಸಾಧಿಸ್ತೇನೆ. ವಿಷ್ಣು ಸರ್ವೋತ್ತಮತ್ವವನ್ನು ಯತಿಗಳಾಗಿ ಸಾಧನೆ ಮಾಡೋದು ಕಷ್ಟ, ಅಂಥದ್ದು ಕ್ಷತ್ರಿಯ ರೂಪದಲ್ಲಿ ಎಷ್ಟು ಅಂದ್ರೆ ಅತ್ಯುತ್ತಮ ಮಟ್ಟದೊಳಗೆ ಬರುತ್ತೆ. ಆ ರೀತಿ ಯಾವಾಗ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಭೀಮಸೇನನ ದೀಕ್ಷೆ ಅಂದ್ರೆ ಅಂಥದ್ದು. ರಾಜಮಹಾರಾಜರಿಗೆ ಶಾಸ್ತ್ರದ ಗ್ರಂಥ ಕೂಡ ಇರೋದಿಲ್ಲ ಸಾಮಾನ್ಯವಾಗಿ. ಕಲಿಯುಗದಲ್ಲಂತೂ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಸಾಮಾನ್ಯವಾಗಿ ಇರ್ತಿತ್ತು. ಆ ಮಟ್ಟದಲ್ಲಿ ಮಾತ್ರ ಯಾರಿಗೂ ಇರಲಿಲ್ಲ. ಅಂಥ ಪರಿಪೂರ್ಣವಾದಂತಹ ವಿದ್ವತ್ತು ಅವರದ್ದು. ವೇದಗಳಲ್ಲಿ ವಾಯುದೇವರನ್ನ ವಿದ್ವಾನ್ ಅಂತ ಕರೆದಿದ್ದಾರೆ. ವೇದ ಪ್ರತಿಪಾದ್ಯ ವಿದ್ವಾಂಸರು ಅಂದ್ರೆ ವಾಯುದೇವರು. ಅಂಥವರು ವಾಕ್ಯಾರ್ಥ ಮಾಡ್ತಾ ನಾನು ಹೇಳ್ತೇನೆ ವಿಷ್ಣು ಸರ್ವೋತ್ತಮದ ಸಾಧಿಸ್ತೇನೆ, ನೀವು ಉತ್ತರ ಕೊಡೋದಿದ್ರೆ ಕೊಡಬಹುದು ಅಂತ ಹೇಳಿದ್ದಾರೆ. ಅಲ್ಲಿ ಸೇರಿದವರೆಲ್ಲ ಯಾರು ಗೊತ್ತೇನು? ಜರಾಸಂಧ ಮೊದಲಾದವರೆಲ್ಲ ಶಿವನ ಉಪಾಸಕರವರೆಲ್ಲ. ಶಿವನೇ ಸರ್ವೋತ್ತಮ ಅಂತ ಹಾಡತಕ್ಕಂಥವ್ರು ಇವರು. ಹರಿದೇವ ಪರಹ ಹರಿದೇವ ಗುರು ಇವರು ಹೇಳ್ತಕ್ಕಂಥವ್ರು. ಇದನ್ನ ಗುಟ್ಟಾಗಿ ಮನೆಗಳಲ್ಲಿ ಹೇಳಿದ್ರು ಜನ ಧೈರ್ಯ ಇಲ್ಲ ಗೊತ್ತಿರೋ ದಿವಸ. ಯಾರು ಕೇಳಿಬಿಡ್ತಾರೋ ಅಂತ ಗಾಬರಿ. ಹರಿಸರ್ವೋತ್ತಮ ಅದು ಗಟ್ಟಿಯಾಗಿ ಹೇಳಿಬಿಟ್ಟು ಯಾರಾದ್ರು ಕೇಳಿಬಿಟ್ಟು ಗಲಾಟೆ ಮಾಡ್ತಾರೆ ಅನ್ನೋಷ್ಟು ಮಟ್ಟಿಗೆ ಯಾರು ಏನು ಮಾಡೋದು ಸುಮ್ಮನೆ ಭಯ ಇವನಿಗೆ. ಅಷ್ಟು ಜನಗಳೇ ನಮ್ಮ ಭೀಮಸೇನ ದೇವರು ಸಾರುತ್ತಾರೆ ಹರಿಯೇ ಸರ್ವೋತ್ತಮ. ಯಾವ ಗ್ರಂಥ ತಗೊಂಡ್ರೆ ಹರಿಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಈ ಭಾಗ ನೋಡಬೇಕು. ತುಂಬಾ ಜನಕ್ಕೆ ಹರಿಸರ್ವೋತ್ತಮ ಅಂತ ಏನೋ ನಾವು ಹೇಳ್ಕೊತೇವೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ಮಹಾಭಾರತದಂತಹ ಗ್ರಂಥ ಇಲ್ಲ, ನೋಡ್ತಾ ಇರೋದೆ ನಾವು ಅದನ್ನ. ಈಗ ಅದರ ಮೊದಲ ಶ್ಲೋಕ ಏನು ಗೊತ್ತಾ? ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾಧ್ಯಮೀಶಂ ಒಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಿಂದಲೇ ಪ್ರಾರಂಭ. ಇನ್ನು ನಾರಾಯಣಂ ನಮಸ್ಕೃತ್ಯ ಶ್ಲೋಕ ಕೇಳಿಯೇ ಇದ್ದೇವೆ, ಅದರಿಂದಲೇ ಪ್ರಾರಂಭ. ಅದು ಭಾಗಭಾರತದ ಪ್ರಕಾರ ಕೃಷ್ಣ ಸರ್ವೋತ್ತಮ, ನಾರಾಯಣ ಸರ್ವೋತ್ತಮ. ಅದು ಯಾರ ಕಥೆ? ಅದು ಕೃಷ್ಣ ಕಥೆ. ಅದು ಮಹಾಭಾರತ ಪೂರ್ತಿ ಕೃಷ್ಣರ, ಅದಕ್ಕಿಂತ ದೊಡ್ಡ ಗ್ರಂಥ ಇಲ್ಲ. ಅದು ಕೃಷ್ಣರ ಕಥೆ ಎಂದ ಮೇಲೆ ಕೃಷ್ಣನಿಂದ ದೊಡ್ಡ ದೇವರಿಲ್ಲ ಅಂತಾಯ್ತಲ್ಲ. ಆರಂಭದಲ್ಲಿ ಸೂತ ಪುರಾಣಿಕರು ಹೇಳ್ತಾರೆ, ನಾನು ಹೇಳಕ್ ಹೊರಟಿರೋ ಕಥೆ ಯಾರದು ಅಂದ್ರೆ, ನಭೋ ಭಗವತೇ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಶ್ಯ ಪ್ರಸಾದ ವಕ್ಷಾಮಿ ನಾರಾಯಣ ಕಥಾಮಿ ಮಾಂ. ನಾರಾಯಣನ ಕಥೆ ಇದು ಅಂತ ಹೇಳುತ್ತಾರೆ. ನಾರಾಯಣನ ಕಥೆ ಹೇಳಕ್ ಹೊರಟಿದ್ದೇನೆ. ಮಹಾಭಾರತ ಆರಂಭದಲ್ಲಿ ಏನು ವಿಷಯ ಅನ್ನೋದು ಉತ್ತರ ಕೊಡ್ತಾರೋ. ಅದ್ಯಾತಕ್ಕೆ ಕನ್ನಡದಲ್ಲಿ ಬರೆದಂತ ಕುಮಾರವ್ಯಾಸ ಆತ ಮಹಾಭಾರತ ಆರಂಭದಲ್ಲಿ ಬರಲೇ ಕೊಡ್ತಾ ಹೇಳುತ್ತಾನೆ, ನಾನು ಏನ್ ಬರೀತಾ ಇದ್ದೇನೆ ಅಂದ್ರೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚುವಂತಿರೇ ಅಂತ ಹೇಳ್ತಾರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು. ಮಹಾಭಾರತವನ್ನ ಕೃಷ್ಣ ಕಥೆ ಅಂದ ಬೇರೆ ದಾರಿನೇ ಇಲ್ಲ. ಕೃಷ್ಣ ಕಥೆ ಅಂತ ಒಪ್ಪಲೇಬೇಕು. ಅಲ್ಲಿ ಬಂದಿರೋದೆಲ್ಲ ಕೃಷ್ಣನ ಮಹಿಮೆನೆ. ರಾಜಸೂಯಾಗ ನೋಡಿ ಕೃಷ್ಣನ ಮಹಿಮೆ, ಅದು ಯುದ್ಧ ನೋಡಿ ಕೃಷ್ಣನ ಮಹಿಮೆ, ಅನಂತರ ಪಾಂಡವರಿಗೆ ಜಯ ಕೃಷ್ಣನ ಮಹಿಮೆ. ಭಗವದ್ಗೀತೆ ಅಂತ ಗ್ರಂಥ ಇಲ್ಲ, ಅದು ಕೃಷ್ಣನ ಉಪದೇಶ. ಇನ್ ಯಾರ ಗ್ರಂಥವೂ ಕೂಡ ಅಷ್ಟು ಪ್ರಸಿದ್ಧವಾಗಲಿಲ್ಲ ಇವತ್ತಿನ ದಿವಸ. ಇವತ್ತು ಎಷ್ಟೋ ಜನ ಆಗೋಗಿದ್ದಾರೆ, ಇವತ್ತು ಏನೇನೋ ನಡೀತಾ ಇರುತ್ತೆ. ಯಾರ ಮಾತು ಗೀತೆಯಂತೆ ಪಠ್ಯವಾಗಲಿಲ್ಲ. ಗೀತೆಯಂತೆ ಸರ್ವಮಾನ್ಯವಾದ ಕೃತಿ ಆಗಲೇ ಇಲ್ಲ. ಭಗವದ್ಗೀತೆ ಇದು ಮಾತ್ರ ವೈಶಿಷ್ಟ್ಯ. ಅದು ಇದೇನು ತೋರಿಸ್ತಾ ಇದೆ? ಭಗವದ್ಗೀತೆ ಹೇಳಿದ ಕೃಷ್ಣ ಭಗವಾನ್. ಅದು ಕೃಷ್ಣಗೀತೆ ಅಂತ ಕರೆದಿಲ್ಲ, ಅದನ್ನ ಭಗವದ್ಗೀತೆ ಅಂತ ಕರೀತಾರೆ. ಇರೋದು ಹೇಳೋದು ಕೃಷ್ಣ. ಭಗವದ್ಗೀತೆ ಅಂದ್ರೆ ಅರ್ಥ ಏನು? ಕೃಷ್ಣನೇ ಭಗವಂತ ಅಂತ ಎಲ್ಲರಿಗೂ ಒಪ್ಪುತ್ತೆ. ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾನೆ. ಇನ್ಯಾವ ದೇವತೆಗಳು ವಿಶ್ವರೂಪ ಇಲ್ಲ. ಲಕ್ಷ್ಮೀನಾರಾಯಣರ ಬಿಟ್ರೆ ಇನ್ಯಾರಿಗೂ ವಿಶ್ವರೂಪ ಇಲ್ಲ. ಅನಂತರ ಸ್ವಲ್ಪ ತೋರಿಸಿದ್ದು ವಾಯುದೇವರು ಅಷ್ಟೇನೆ, ಇನ್ಯಾರಿಗೂ ಇಲ್ಲ. ಅಂದ ಮೇಲೆ ವಿಶ್ವರೂಪದ ಪರಿಕಲ್ಪನೆ ಇರೋ ದೇವರು ನಾರಾಯಣ ಒಬ್ಬನೇನೆ, ಇನ್ಯಾರಿಗೂ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ತಾ ಹೋಗಬೇಕು. ನದಿಗಳಲ್ಲಿ ಗಂಗಾ ನದಿಗಿಂತ ದೊಡ್ಡ ನದಿ ಇಲ್ಲ. ನ ಗಂಗಾ ಸದಸ್ಯಂ ತೀರ್ಥಂ, ಅದನ್ನ ಯಾರಾದರೂ ಕೇಳಿ ಅದು ವಿಷ್ಣು ಪಾದೋದಕ ಅವ್ ಡಿಕ್ಷನರಿ ತೆಗೆದು ನೋಡಿದ್ರು ಕೂಡ ವಿಷ್ಣು ಪಾದೋದಕ ಅಂತ ಇವತ್ತಿನ ಆಪ್ತೆ ಡಿಕ್ಷನರಿ ತೆಗೆದು ನೋಡಿದ್ರು ವಿಷ್ಣು ಪಾದೋದಕ ಅಂತ ಹೆಸರೇ. ಅದಕ್ಕಿಂತ ಶ್ರೇಷ್ಠ ನದಿ ಇಲ್ಲ. ಅದೇನದು? ವಿಷ್ಣು ಪಾದೋದಕ. ಮತ್ತೆ ವಿಷ್ಣು ಪಾದ ತೊಳೆದ ನೀರು. ಗಂಗಾಧರ ರುದ್ರದೇವರು ತಮ್ಮ ತಲೆ ಮೇಲೆ ಹಾಕೊಂಡಿದ್ದಾರೆ ಅದನ್ನ. ಯಾರು ದೊಡ್ಡವರು? ನೀವೇ ಲೆಕ್ಕ ಹಾಕಿ. ಇವರ ಪಾದ ತೊಳೆದ ನೀರನ್ನ ಅದರ ತಲೆ ಮೇಲೆ ಹಾಕೊಂಡು ಗಂಗಾಧರ ಅನಿಸಿರಬೇಕಾದ್ರೆ ಯಾರು ದೊಡ್ಡವರು? ಅದನ್ನೇ ವಾಜರಾಜ ಸ್ವಾಮಿಗಳು, ಪಾದ ತೊಳೆದವನೊಬ್ಬ, ತೊಳಸಿಕೊಂಡವನೊಬ್ಬ, ಪದಜಲ ನಿರ್ಮಾಲ್ಯವನು ಮಸ್ತಕದಲ್ಲಿ ಧರಿಸಿದವನೊಬ್ಬ ಅಂತ ಹೇಳಬೇಕಾದ್ರೆ ಆ ಪದಜಲ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಸಂಶಯ ಕಾರಣನೇ ಇಲ್ಲ. ಹೋಗ್ಲಿ, ಇವತ್ತು ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು? ಸಾಲಿಗ್ರಾಮ. ಅಲ್ಲಿ ವಿಷ್ಣು ಸನ್ನಿಧಾನ. ಶಿವ ಸಾಲಿಗ್ರಾಮ ಅಂತ ಒಂದು ಸಾಲಿಗ್ರಾಮ ಇಲ್ಲ. ಗಣೇಶ ಸಾಲಿಗ್ರಾಮ ಅಂತಿಲ್ಲ. ಇವತ್ತು ಸಾಲಿಗ್ರಾಮ ಅಂದ್ರೆ ವಿಷ್ಣುವೇ. ಸ್ವತಃ ಶಂಕರ ಭಾಷ್ಯದೊಳಗೆ ಶಂಕರಾಚಾರ್ಯರು ಬರೀತಾರೆ, ಯಥಾ ಸಾಲಿಗ್ರಾಮಾದಿಷು ವಿಷ್ಣು ಸನ್ನಿಧಿ ಅಂತ ದೃಷ್ಟಾಂತ ಕೊಡ್ತಾರೋ. ಸಾಲಿಗ್ರಾಮ ವಿಷ್ಣು ಸನ್ನಿಧಾನ ಹೇಗೋ ಹಾಗೆ. ಅಂದಮೇಲೆ ಸಾಲಿಗ್ರಾಮಕ್ಕಿಂತ ಶ್ರೇಷ್ಠ ವಸ್ತು ಇಲ್ಲ. ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತ ಇವೆಲ್ಲ ವಿಷ್ಣು ಸನ್ನಿಧಾನದ್ದೇನೆ, ಬೇರೆ ಅಲ್ಲೂ ಇಲ್ಲ. ಆಮೇಲೆ ಆಕಾಶಕ್ಕಿಂತ ದೊಡ್ಡ ಪದಾರ್ಥ ಇಲ್ಲ. ಅದನ್ನೇನಂತ ಕರೀತಾರೆ? ಆಕಾಶವನ್ನ ಸ್ಪಷ್ಟವಾಗಿ ವಿಷ್ಣು ಪದ ಅಂತ ಹೇಳ್ತಾರೆ. ಆಕಾಶಕ್ಕೆ ವಿಷ್ಣು ಪದ ಅಂತ ಕರೀತಾರೆ. ವಿಷ್ಣು ಪಾದ ಗಂಗಾ ವಿಷ್ಣುಪತಿ, ಇದು ವಿಷ್ಣು ಪಾದ. ಇನ್ನು ವಿಚಾರ ಮಾಡಿ, ವೃಕ್ಷಗಳ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕೇಳಿದರೆ ತುಳಸಿ. ಅದು ವಿಷ್ಣುವಿಗೆ ಪ್ರಿಯ. ತುಳಸಿ ಇಲ್ಲದೆ ವಿಷ್ಣು ಪೂಜೆ ಮಾಡಾಗೇ ಇಲ್ಲ. ಅಂದಮೇಲೆ ಬಿಲ್ವಪತ್ರದ ಶಿವನ ಪೂಜೆ, ಆ ಬಿಲ್ವಪತ್ರ ಸರ್ವಶ್ರೇಷ್ಠ ಅಂತೇನು ಹೇಳಿಲ್ಲ. ಇವನ್ ನಾವು ವೈದ್ಯಕೀಯ ದೃಷ್ಟಿಯಿಂದ ವಿಚಾರ ಮಾಡಿದ್ರು ಕೂಡ ತುಳಸಿ ಉಪಯೋಗ ಭಾರಿ ಜಾಸ್ತಿ ಅಂತ ಹೇಳ್ತಾರೆ. ತುಳಸಿ ಸರ್ವರೋಗಹರವಾದಂತಹ ಔಷಧಿ. ಮನೆ ಮುಂದೆ ತುಳಸಿ ಇದ್ರೆ ಒಳಗೆ ಈ ದುಷ್ಟ ಕ್ರಿಮಿಗಳೇ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾವ ರೋಗಗಳು ಒಳ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಶಕ್ತಿ ತುಳಸಿಗಿದೆ ಅಂತ ಹೇಳ್ತಾರೆ. ನೈವೇದ್ಯ ತುಳಸಿ ಯಾಕೆ ಹಾಕ್ತಾರೆ ಗೊತ್ತೇನು, ಅದೇನಾದ್ರು ವಿಷ ಇದ್ರೆ ಹೀರ್ಕೊಂಡ್ಬಿಡುತ್ತಂತ, ಎಲ್ಲ ಹೀರ್ಕೊಂಡು ತೆಗೆದು ಹಾಕ್ಬಿಡುತ್ತೆ, ತನ್ನಲ್ಲಿ ಇಟ್ಟುಕೊಳ್ಳೋದಿಲ್ಲ, ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತುಳಸಿ ಹಾಕಿ ನೈವೇದ್ಯ ಮಾಡೋದು ಕಾರಣ ಅದೇ. ಯಾವ ಪದಾರ್ಥ ನೈವೇದ್ಯ ಮಾಡಬೇಕಾದ್ರೂ ಕೂಡ ತುಳಸಿ ಹಾಕಿಯೇ ನೈವೇದ್ಯ ಮಾಡಬೇಕು. ಆದ್ರಿಂದ ಸಂಪೂರ್ಣ ವಿಷತ್ತಾಗ್ತಕ್ಕಂಥ ಶಕ್ತಿ ಇದೆ, ಅದರಂತ ಶ್ರೇಷ್ಠ ವೃಕ್ಷ ಇಲ್ಲ. ಅದು ವಿಷ್ಣುವಿನ ಆರಾಧನೆಗೆ ಬೇಕೇ ಬೇಕಾದ ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವತೋತ್ತು ಮತ್ತೆ ಗೊತ್ತಾಯಿತು. ವ್ರತಗಳಲ್ಲಿ ಏಕಾಸಿಗಿಂತ ದೊಡ್ಡ ವ್ರತ ಇಲ್ಲೇ ಇಲ್ಲ. ಏಕಾಸಿಗೆ ದೊಡ್ಡ ವ್ರತ ಯಾವ ಕಾಲಕ್ಕೂ ಇಲ್ಲ. ಹಿಂದೆ ಹೇಳಿದ್ದೇನೆ, ಫಾರಿನರ್ಸ್ ಇಲ್ಲಿ ಎಲ್ಲ ಇತ್ಸಿಂಗ್ ಹೇನತ್ ಸಾಂಗ್ ಮೊದಲಾದವರು ಬಂದಾಗ ನಮ್ಮ ಇಂಡಿಯಾದ ಬಗ್ಗೆ ಬರೀತಾ ಬರೀತಾರೆ. ಎಷ್ಟು ಆಶ್ಚರ್ಯವಾಗುತ್ತೆ ಅಂದ್ರೆ ಇಲ್ಲಿ ಜನ ಏಕಾಶಿ ಉಪವಾಸ ಮಾಡ್ತಾರೆ ಅಂತ ಅವರು ಬರೀತಾರೆ. ಆಶ್ಚರ್ಯ, ಇಲ್ಲಿ ಜನ ಏಕಾಶಿ ಉಪವಾಸವನ್ನು ಮಾಡ್ತಾರೆ, ಅದು ವಾಸುದೇವನ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ವಾಸುದೇವನ ದಿನ ಇಷ್ಟು ಪ್ರಾಚೀನ, ಯಾವ ವ್ರತಗಳ ಉಲ್ಲೇಖನೂ ಬೇರೆ ದೇಶದಲ್ಲಿ ಯಾರು ಮಾಡೋದಿಲ್ಲ. ಒಂದೇ ಅಷ್ಟು ಶ್ರೇಷ್ಠವಾದ ವ್ರತ ತಾ ಬಿಟ್ಟರೆ ಅದನ್ನೇ, ಅದು ಭಾರಿ ದೊಡ್ಡವರು, ಇನ್ನೂ ಭಾರಿ ದೊಡ್ಡವರು. ಅತಿ ಶ್ರೇಷ್ಠವಾದನ್ನು ಬಿಟ್ಬಿಟ್ಟು ಯಾವ್ದೋ ಹುಡುಗರು ಬರ್ತಾ ಇರ್ತಾರೆ, ಯಾರು ಮಾಡೋದಿಲ್ಲ. ಬೀಜದಷ್ಟೇ ಮಾಡೋದು, ಯಾರು ಮಾಡೋದೇ ಇಲ್ಲ. ಅಂತ ವ್ರತನ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೇನೆ. ಮಾಡಲೇಬೇಕಾದ ವ್ರತ ಏಕಾದಶಿ ವ್ರತ. ಜಯಂತಿಗಳಲ್ಲಿ ಕೃಷ್ಣ ಜಯಂತಿಗೆ ಸಮನಾದ ವ್ರತನೇ ಇಲ್ಲ. ಜಯಂತಿಗಳಲ್ಲಿ ಎಲ್ಲ ದೇವರ ಜಯಂತಿ ಕೃಷ್ಣ ಜಯಂತಿ ಬರೆ ಭಾರಿ ಜಾಸ್ತಿ. 20 ಕೋಟಿ ಏಕಾದಶಿ ಉಪವಾಸ ಮಾಡಿದ ಪುಣ್ಯ ಕೊಡತಕ್ಕಂಥ ಜಯಂತಿ ವ್ರತ ಅಂದ್ರೆ ಕೃಷ್ಣ ಸರ್ವೋತ್ತಮ ಆಯ್ತು. ಮತ್ತೆ ಎಷ್ಟು ಕಾರಣ ಬೇಕು ನಿಮಗೀಗ? ಕಂಡಿರತಕ್ಕಂಥ ಪ್ರತಿಯೊಂದು ಕಾರಣಗಳು ಕೂಡ ವಿಷ್ಣು ಸರ್ವೋತ್ತಮತ್ವನೇ ಹೇಳೋದು. ಇನ್ನ ನಮ್ಮ ಇನ್ನೊಂದು ದೊಡ್ಡ ಗ್ರಂಥ ರಾಮಾಯಣ. ಹೇಳಿ ಕೇಳಿ ರಾಮನ ಕಥೆ ಅದು. ರಾಮನ ಕಥೆ, ಎಲ್ಲಾ ದೇವತೆಗಳು ಹೋಗಿ ರಾಮ ರಾವಣ ಕುಂಭಕರ್ಣಾದಿಗಳ ಹಾವಳಿಯಿಂದ ಜಗತ್ತ ನಾಶವಾಗಿ ಹೋಗ್ತಾ ಇದೆ, ನೀನು ಅವತಾರ ಮಾಡಿ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ರಾಮನಾಗ ಅವತಾರ ಮಾಡ್ತಾನೆ, ರಾವಣಾದಿಗಳನ್ನು ಕೊಲ್ತಾನೆ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ರಾಮನನ್ನು ಸರ್ವೋತ್ತಮ ಅಂತ ಸ್ತೋತ್ರ ಮಾಡ್ತಾರೆ. ಇನ್ನೇನು ಸಂದೇಹಕ್ಕೆ ಅವಕಾಶವೇ ಇಲ್ಲ. ಹನುಮಂತನಂತ ವಿಶ್ವವಿಖ್ಯಾತನಾದ ವ್ಯಕ್ತಿ ಇನ್ನು ಯಾರೂ ಇಲ್ಲ. ಆತ ಪೂಜೆ ಮಾಡಿದ ರಾಮನನ್ನ ಮಾತ್ರ ಸರ್ವೋತ್ತಮ ಅಂತೇಳಿ. ಅಂತ ಹನುಮಂತನಿಂದ ಒಂದೇನಾಗಬೇಕಾದ್ರೆ ರಾಮ ಸರ್ವೋತ್ತಮ ಆಗಿರಲೇಬೇಕು. ಹನುಮಂತ ಜೀವೋತ್ತಮನಾಗಿರೋದ್ರಿಂದ ಶ್ರೀರಾಮದೂತಂ ಶಿರಸಾ ನಮಾಮಿ. ಅದೇ ರೀತಿ ವೇದಗಳಿಗೆ ಹೋಗಿಬಿಟ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ವಿಷ್ಣೋರುಕಂ ವೀರ್ಯಾಣಿ ಪ್ರಾವೋಚಂ. ವಿಷ್ಣುವಿನ ಮಹಿಮೆ ಹೇಳೋದಕ್ಕೆ ಯಾರಿಗೆ ಸಾಧ್ಯವಿದೆ ಅಂತ ಹೇಳ್ತಾರೆ. ಎಲ್ಲಾ ದೇವತೆಗಳ ಮಹಿಮೆಯನ್ನು ಹೇಳಿಬಿಡು ಮುಗಿಸಬಹುದು, ಒಂದಲ್ಲ ಒಂದು ಸ್ಟೇಜಲ್ಲಿ ಮುಗಿಸಬಹುದು, ವಿಷ್ಣುವಿನ ಮಹಿಮೆ ಹೇಳೋದಕ್ಕಾಗೋದಿಲ್ಲ. ತ್ರೀಣಿ ಪದಾ ವಿಚಕ್ರಮೇ, ಇಡೀ ವಿಶ್ವವನ್ನು 3 ಹೆಜ್ಜೆಯಿಂದ ಅಳೆದವನು ಅಂದ್ರೆ ವಿಷ್ಣುವೇ. ಹೀಗೆಲ್ಲ ವಿಷ್ಣು ಸರ್ವೋತ್ತಮತ್ವ ಹೇಳ್ತಾ ಇದೆ. ಇನ್ನು ಭಾಗವತಾದಿ ಪುರಾಣಗಳು ಎಲ್ಲ ವಿಷ್ಣು ಸರ್ವೋತ್ತಮ ಅಂತ ಹೇಳೋದಿರಿ. ಮನುಸ್ಮೃತಿಯ ಶುರುವಾಗದೆ ವಿಷ್ಣುವಿನ ಹೆಸರು ಹೇಳ್ಕೊಂಡು ಮನುಸ್ಮೃತಿ ಶುರುವಾಗೋದು. ಯಾವ ಸ್ಮೃತಿ ತಗೊಳ್ಳಿ ಏನೇ ತಗೊಳ್ಳಿ ವಿಷ್ಣುವಿನ ಕಥೆಯಿಂದನೇ ಪ್ರಾರಂಭವಾಗಬೇಕು. ಅನಂತರ ಹೇಳ್ತಾರೆ, ಮತ್ತು ಶೇಷಶಾಹಿಯಾಗಿ ಮಲಗಿರತಕ್ಕಂಥ ದೇವತೆ ವಿಷ್ಣು ಒಂದೇ. ಇನ್ಯಾರು ಮಲಗಿರೋ ದೇವತೆ ಇನ್ಯಾರು ಇಲ್ಲ, ವಿಷ್ಣುವೊಬ್ಬನೇ ಮಲಗಿರೋ ದೇವತೆ. ಹುಡುಗರ್ಯಾರು ಮಲಗಿಲ್ಲ, ಎಲ್ಲಾರು ನೋಡಿದ್ರು ಯಾರು ಮಲಗಿರೋ ದೇವತೆ ಪೂಜೆ ಮಾಡಿ ನೋಡಿದ್ದೇನು. ಈ ಬಂದ್ಬಿಟ್ಟಿದೆ ಶೇಷಶಾಹಿ ಗಣೇಶ ಎಲ್ಲ ಬಂದ್ಬಿಟ್ಟಿದೆ ಇತ್ತೀಚೆಗೆ. ಅವೆಲ್ಲ ಅಲ್ಲ, ಗಾದಿಟೋಪಿ ಗಣೇಶನು ತಂದಿದ್ದಾರೆ. ಅವೆಲ್ಲ ಇವರ ಕಲ್ಪನೆ ಹೊರತು ಪುರಾಣದ ಕಲ್ಪನೆ ಅಲ್ಲ. ನಿಜವಾಗಲೂ ಕೂಡ ಮಲಗಿದ ಭಂಗಿಯಲ್ಲಿ ಪೂಜೆ ವಿಷ್ಣುವಿಗೆ ಮಾತ್ರ, ಇನ್ಯಾರು ಆ ರೀತಿ ಪೂಜೆ ಇಲ್ಲ. ಯಾತಕ್ಕೆ ಮಲಗಿದ್ರು ಶಾಸ್ತ್ರ ಹೇಳುತ್ತೆ, ಮಲಗಿದವರು ಪೂಜೆ ಮಾಡಬಾರದು ಶಾಸ್ತ್ರ ಹೇಳುತ್ತದೆ. ವಿಷ್ಣು ಮಾತ್ರ ಮಲಗಿರೋದು ಯಾತಕ್ಕೆ ಅಂದ್ರೆ ವಿಷ್ಣು ನಿಜವಾಗ್ಲೂ ಮಲಗಿಲ್ಲ. ಆದ್ರಿಂದ ಯೋಗ ನಿದ್ರೆ ಹೊರತು ನಿಜವಾಗ್ಲೂ ಕೃಷ್ಣ ಮಲಗಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡು ಹೊರಟ್ರೆ ಉಳಿದವರೆಲ್ಲ ದೇವರಿಗೋಸ್ಕರ ಕಾದಿರುತ್ತಾರೆ. ಮಲಗೋದೊಂದು ಏನು ಗೊತ್ತೇನು, ಬೇರೆ ಕೆಲಸ ಇಲ್ಲ ಅಂತ ಅರ್ಥ. ಏನ್ ಮಲಿಬಿಟ್ಟು ಆರಾಮ್ ಮಲಿಬಿಟ್ಟಿದಾರಲ್ಲ ಅಂತ ಗೊತ್ತೆ, ಮಲಿಬಿಟ್ಟು ಯಾರು ಆರಾಮ್ ಮಲಿಬಿಟ್ಟಿದ್ದೀರಲ್ಲ, ಏನು ಕೆಲಸ ಇಲ್ಲ ಅಂತ ಕಾಣುತ್ತೆ. ದೇವರಿಗೆ ಕೆಲಸನೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಗುರಿ ಇದ್ದಿರ್ತಾರೆ. ಒಂದು ಪೂರ್ಣ ಪೂರ್ಣ ಇನ್ನೇನ್ ಮಾಡಬೇಕಾಗಿದೆ ಈ ಮಧ್ಯೆ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ. ಇನ್ನು ಲಕ್ಷ್ಮಿ ಜಗತ್ತಿನಲ್ಲಿ, ಲಕ್ಷ್ಮಿಯನ್ನು ಬಿಟ್ಟರೆ ಜಗತ್ತಲ್ಲಿ ನೀರು ಕಾಣದೇ ಇಲ್ಲ. ಲಕ್ಷ್ಮಿ ಅಂದ್ರೆ ಜಗತ್ತು ಪ್ರಾಣನೇ ತೆಗೆದು ಹಾಕಿಬಿಡ್ತಾರೆ, ತೆಗೆದುಬಿಟ್ಟು ತಗ್ಬಿಡ್ತಾ ಇರ್ಬೇಕಾದ್ರೆ ಪ್ರಾಣ. ಲಕ್ಷ್ಮಿ ಪೂಜೆ ಅಂದ್ರೆ ಆಶ್ಚರ್ಯವೇ ಆಶ್ಚರ್ಯ. ಜಗತ್ತಿನಲ್ಲಿ ಏನಿದ್ರೂ ಧನದಿಂದ ಆಗುತ್ತೆ, ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿದ್ರೆ ಏನ್ರಿ ಆಗೋದಿಲ್ಲ ಅಂತ ಹೇಳ್ತಾರೆ ಈ ಜನ ತಿಳ್ಕೊಂಡು. ದುಡ್ಡಿದ್ರೆ ಏನ್ರಿ ಆಗೋದಿಲ್ಲ ಅಂತೇಳಿ, ದುಡ್ಡಿದ್ರೆ ಅಲ್ಲ, ದುಡ್ಡಿನ ಅಭಿಮಾನಿ ದೇವತೆ ಯಾರು ಗೊತ್ತಾ? ಸಾಕ್ಷಾತ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಗೆ ಆಗದರೆ ಕೆಲಸನೇ ಇಲ್ಲ ಅಂತ ಅರ್ಥ. ಆದ್ರೆ ಲಕ್ಷ್ಮೀಪತಿ ಯಾವ ಸಿನಿಮಾ ನಾಟಕದಲ್ಲೂ ಬೇರೆಯವರು ಮಾಡಿಲ್ಲ, ವಿಷ್ಣುವೇ ಆಗ್ಬೇಕಾದ್ರೆ. ಲಕ್ಷ್ಮೀಪತಿ ವಿಷ್ಣು ಅಂದ ಮೇಲೆ ಇಡೀ ವಿಶ್ವವನ್ನ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಮಹಾಲಕ್ಷ್ಮಿ. ಅಂತ ಮಹಾಲಕ್ಷ್ಮೀಪತಿ ನಾರಾಯಣ ಅಂದ ಮೇಲೆ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಸರಿ, ಸರ್ವೋತ್ತಮತ್ವ ಮತ್ತೆ ಬಂತು. ಈ ರೀತಿ ಹೇಳಕ್ಕೋದ್ರೆ ಅದೇ ದೊಡ್ಡ ವಿಚಾರ. ಅದೆಲ್ಲ ಕೂಡ ಬ್ರಹ್ಮಸೂತ್ರಗಳಿಗೆ ದೊಡ್ಡ ಶಾಸ್ತ್ರ ಇಲ್ಲ, ಬ್ರಹ್ಮಸೂತ್ರ ವಿಷ್ಣುವನ್ನೇ ಹೇಳೋದು. ವೇದಾದಿಗಳು ವಿಷ್ಣುವನ್ನ, ಮಹಾಭಾರತ, ರಾಮಾಯಣ, ಪುರಾಣಗಳು, ಉಪಪುರಾಣಗಳು, ಸ್ಮೃತಿಗಳು. ನಿಮಗೆ ಇನ್ನೂ ಆಶ್ಚರ್ಯ ಅಂದ್ರೆ ಬೀದಿಯಲ್ಲಿ ಯಾವ್ದಾದ್ರು ಪುಸ್ತಕ ಮರ್ತಾ ಇರ್ತಾರೆ, ಯಾವುದೋ ಜ್ಯೋತಿಷ್ ಪುಸ್ತಕ ಮರ್ತಾ ಇರ್ತಾರೆ. ಅದು ಯಾರೋ ಮಾಡಿದ್ದು, ನಮ್ಮವರು ಜಾಸ್ತಿ ಪುಸ್ತಕನೇ ಮಾಡೋದಿಲ್ಲ. ಮೊದಲನೇದು ಮಾಡಿದ್ರೆ ಅದು ಹೊರಗೆ ಹೋಗೋದೇ ಇಲ್ಲ. ಇನ್ನೊಂದು, ನಮ್ಮವರಿಗೆ ಸಿಗೋದಿಲ್ಲ, ಬೇರೆಯವರಿಗಲ್ಲ, ನಮ್ಮವರಿಗೆ ಸಿಗೋದಿಲ್ಲ. ಅಷ್ಟು ಒಂದು ಸರ್ಕ್ಯುಲೇಷನ್ ಅಲ್ಲಿ ಭಾರಿ ದೊಡ್ಡ ಪ್ರಾಬ್ಲಮ್, ಸಮಸ್ಯೆ. ತಗೊಳ್ಳೋ ಜನ ಇಲ್ಲ ಒಂದು ಕಡೆಗೆ, ಮಾರಾಟ ವ್ಯವಸ್ಥೆನೂ ಇಲ್ಲ, ಮಾರೋದೂ ಇಲ್ಲ. ನಮ್ಮಲ್ಲಿ ಭಾರಿ ತಪ್ಪು. ಕೆಲವು ಪದ್ಧತಿಗಳು ನೋಡಿ, ಮನೆ ಮನೆಗೆ ಹೋಗಿ ಪುಸ್ತಕ ಕೊಡ್ತಾರೆ ಗೊತ್ತಾ ಅವರು. ಮನೆ ಮನೆಗೆ ಹೋಗಿಬಿಟ್ಟು ಇವತ್ತು ಹರೇರ ಬಹರಷ್ಟಕ್ಕೆ ಹೋಗಿಬಿಟ್ರೆ ನೀವು 10-20 ಸಾವಿರ ಕೊಟ್ಟು ಚಂದಾದಾರರಾಗಬೇಕು, ಆ ಪುಸ್ತಕ ತಗೋಬೇಕು. ಅಯ್ಯ, ನಮ್ಮಲ್ಲಿ ಅಂತ ವ್ಯವಸ್ಥೆಗಳೇ ಇಲ್ಲ. ಇವತ್ತು ಪುಸ್ತಕಗಳಿಂತ ದೊಡ್ಡದು ಜಗತ್ತಲ್ಲಿ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಂಥ ವ್ಯವಸ್ಥೆ ಇದೆ. ಈ ಬೀದಿಯಲ್ಲಿ ಸಿಗೋ ಪುಸ್ತಕಗಳು ಯಾರ್ಯಾರೋ ಮಾಡಿರ್ತಾರೆ. ಸುಮ್ಮನೆ ತೆಗೆದು ನೋಡಿ, ಅದನ್ನ ವಿಷ್ಣು ಜಗತ್ತನ್ನು ಸೃಷ್ಟಿ ಮಾಡಿದನು, ಬೇರೆಯವರು ಮಾಡಬಾರದೆ, ಶಿವ ಸೃಷ್ಟಿ ಮಾಡದಂತ ಯಾರ್ಯಾರು ಬರೋದಿಲ್ಲ ಇವತ್ತಿನವರೆಗೂ ಕೂಡ, ಯಾವ ಶೈವರು ಬರೆಯೋದಿಲ್ಲ. ಇದು ಭಾರಿ ಆಶ್ಚರ್ಯ. ಅಂದ್ರೆ ಬೀದಿಯಲ್ಲಿ ಸಿಗ 4-8 ಪುಸ್ತಕದಲ್ಲೂ ಕೂಡ ವಿಷ್ಣುವೆ ಜಗತ್ ಸೃಷ್ಟಿ ಮಾಡಿದೆ ಅಂತ ಒಪ್ಕೋಬೇಕು. ವಿಷ್ಣು ಸರ್ವೋತ್ತಮ ತುಂಬಿ ತುಳುಕಿದೆ. ಇಲ್ಲಿ ಯಾಕೆ ಹೇಳ್ತೇನೆ ಅಂದ್ರೆ, ಭೀಮಸೇನ ಹೇಳಿದ್ದೆಲ್ಲ ಅದನ್ನು ಹೇಳ್ತಿರೋದೀಗ. ವಿಷ್ಣು ಸರ್ವೋತ್ತಮತ್ವ ಹೇಳಿದರೆ ಶಾಸ್ತ್ರವೇ ಇಲ್ಲ. ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದಕ್ಕಿಂತ ಸ್ಪಷ್ಟವಾಗಿ ಮಹಾಭಾರತದ್ದೇ ಮಾತು. ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದ, ರಾಮಾಯಣ, ಪುರಾಣ, ಭಾರತ, ಯಾವುದನ್ನು ತಗೊಂಡು ಕೂಡ ಮೊದಲಿಗೆ, ಮಧ್ಯದಲ್ಲಿ, ಕೊನೆಗೆ, ಮೊದಲಿಂದ ಕೊನೆವರೆಗೂ ಎಲ್ಲಿ ನೋಡಿದರೂ ಕೂಡ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ಪಿತೃ ಮಾತೃ ಗತಿ. ಯೋಚನೆ ಮಾಡಲಿಕ್ಕೆ ಹೋದರೆ ವಾದಿರಾಜ ಸ್ವಾಮಿ ಕಡೆ ಬರೀತಾರೆ, ವಾಹನಗಳು ನೋಡಿಬಿಡಿ ಸಾಕು ಯಾರು ದೊಡ್ಡವರು ಅಂತ ಗೊತ್ತಾಗುತ್ತೆ. ವಿಷ್ಣುವಿನ ವಾಹನ ಗರುಡ, ಶಿವನ ವಾಹನ ನಂದಿ, ಬ್ರಹ್ಮದೇವರ ವಾಹನ ಹಂಸ. ಇವತ್ತು ಪ್ರಯಾಣಕ್ಕೆ ಯಾವುದು ಶ್ರೇಷ್ಠ? ಇವತ್ತು ಮೋಸ್ಟ್ ಪಾಪ್ಯುಲರ್ ಅಂದ್ರೆ ಈ ಬೈ ಏರ್ ಹೊರಟ ಅಂದ್ರೆ ಫಾಸ್ಟೆಸ್ಟ್ ಅಂತ ಅರ್ಥ. ಬೈ ಏರ್ ಫಸ್ಟ್ ಏರ್ ಟ್ರಾವೆಲ್ ಮಾಡಿದ್ದು ವಿಷ್ಣುನೇ, ಗರುಡ ವಾಹನ ವಿಷ್ಣು. ಮತ್ತೆ ಆ ರೀತಿ ಜಗತ್ತಲ್ಲಿ ಯಾರಿಗೂ ವಾಹನ ಇಲ್ಲ. ಇವತ್ತಿನೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಪುರಂದರಾಸರ ಮಾತನ್ನು ಬರೀತಾರೆ, ವಾದಿರಾಜ ಸ್ವಾಮಿಗಳು ಬರೀತಾರೆ, ಜ್ಞಾನಿಗಳು ಬರೀತಾರೆ. ಗಗನದಲ್ಲಿ ಸಂಚರಿಪ ಗರುಡ ದೇವನ ತುರಗ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪಿ ಜನಪ್ರಿಯ ಗೋಪಾಲ ಗಲ್ಲದಲೆ. ಹರಿಸರ್ವೋತ್ತಮತ್ವ ಅನೇಕ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ. ಪಾವನತ್ವದಿ ನೋಡಿ ಅವರ ಗಂಗಾ ಜನಕ, ದೇವತ್ವದಲ್ಲಿ ನೋಡಿ ದಿವಿಜ ರೊಡೆಯ, ಆವಧೈರ್ಯದಿ ನೋಡಿ ಅಸುರಾಂತಕ. ಒಂದೊಂದು ನೋಡಿದರೂ ಕೂಡ ಭರಿಯನ್ನು ಸರ್ವೋತ್ತಮ ಅಂತ ಒಪ್ಪಲೇಬೇಕು. ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಯ್ಯ. ಇವತ್ತು ಸೌಂದರ್ಯಕ್ಕೆ ಹೆಸರು ಅಂದ್ರೆ ಕೃಷ್ಣನೇ. ಮತ್ತೆ ಜಗತ್ತಲ್ಲಿ ಯಾರು ಕೂಡ ಭಾರಿ ಸುಂದರ ಅಂತ ಕರಿಬೇಕಾದ್ರೆ ಕೃಷ್ಣನ್ ಎಕ್ಸಾಂಪಲ್ ಕೊಡ್ತಾರೆ, ಅವ್ರು ಬೇರೆ ಎಕ್ಸಾಂಪಲ್ ಕೊಡೋದಿಲ್ಲ. ಯಾರೂ ಕೂಡ ತುಂಬಾ ಸರ್ತಿ ಹೇಳಿದ್ದೇನೆ. ಹುಟ್ಟಿದ ನಾಮಕರಣಕ್ಕೆ ಹೋಗಿ ನೀವು ಮಗುವನ್ನ ನೋಡಿ, ತುಂಬಾ ಚೆನ್ನಾಗಿದೆ, ಕೃಷ್ಣ ಇದ್ದಾಗಿದ್ದಾನೆ ಭಾರಿ ಸಂತೋಷ ಆಗುತ್ತೆ. ಯಾಗಾರು ಇರಲಿ, ಕೃಷ್ಣ ಇದ್ದಾಗಿದ್ದಾರೆ ಭಾರಿ ಖುಷಿಯಾಗಿಬಿಡುತ್ತೆ. ಗಣೇಶ ಇದ್ದಾಗಿದ್ದಾರೆ ಭಜಿತಾ ಆಗುತ್ತೆ. ಹೊಡೆದೇ ಬಿಡುತ್ತೆ. ಏನ್ರಿ ಮುಡಿದ ನಂಬೋದರ ಏನ್ರಿ, ವಕ್ರತುಂಡ ಏನ್ರಿ, ಅದು ವಕ್ರತುಂಡ ಆಗಿದ್ರು ಅನ್ನಬಾರದು. ಇದು ವಿಶೇಷ, ಇದು ಆಶ್ಚರ್ಯನೇ ಆಶ್ಚರ್ಯ. ಅದಕ್ಕೆ ಸಾಕ್ಷಾನ್ ಮನ್ಮಥ ಮನ್ಮಥ, ಅದನ್ನೇನೆ ದಾಸರ ಹೇಳುತ್ತಾರೆ. ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಯ್ಯ, ಲೋಕಮೋಹಕನಯ್ಯ ಅಂದ್ರೆ ಲೋಕಮೋಹಕ ಮನ್ಮಥ, ಅಯ್ಯ ಅಂದ್ರೆ ಅವನಪ್ಪ, ಮನ್ಮಥನಪ್ಪ ನಾರಾಯಣ, ಮನ್ಮಥ ಮನ್ಮಥ. ಎಲ್ಲ ಯೋಚನೆ ಮಾಡ್ತಾ ಹೋದರೆ ಯಾವ ದೃಷ್ಟಿಯಲ್ಲಿ ವಿಚಾರ ಮಾಡಿದರೂ ಕೂಡ ಹರಿಸರ್ವೋತ್ತಮತ್ವ ಉಂಟು, ಅಲೆಗಳಿಲಿಕ್ಕೆ ಬರೋದಿಲ್ಲ. ಉತ್ತರ ಇದ್ರೆ ಹೇಳಿ ಭೀಮಸೇನೆ ಕೇಳುತ್ತಾರೆ. ಇವತ್ತು ಬೌದ್ಧ ಮತ್ತವರು ಏನ್ ಮಾಡ್ತಾರೆ ಗೊತ್ತೇನೆ, ಬುದ್ಧ ಮತ್ತು ಭಾರಿ ಶ್ರೇಷ್ಠ ನಮ್ಮದು ಯಾತಕ್ಕೆ ಗೊತ್ತಾ? ಬುದ್ಧ ವಿಷ್ಣು ಹೇಳಿದ್ದ ನೋಡಿದ್ರ, ಅವ್ರ ಮತ ಶ್ರೇಷ್ಠತೆ ಎಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು? ಅವರೀಗ ಬುದ್ಧನ ವಿಷ್ಣು ಅಂತ ಕರೆದು, ವಿಷ್ಣು ಅಂತ ಕರೆದ್ರೆ ಮತನೆ ಹೋಯ್ತು. ಈ ಮಧ್ಯೆ ವಿಷ್ಣು ಸರ್ವತ್ತು ಹೋಗ್ತು, ಮತ ಹೋಗ್ಬಿಡ್ತು. ಆಶ್ಚರ್ಯ ಅಂದ್ರೆ ಹೋಗ್ತಾರೆ ವಿಷ್ಣು. ಜೈನರು ಋಷಭ ಅಂತ ಒಬ್ಬ ತೀರ್ಥಕ್ಕರ ಅಂತ ಕರೀತಾರೆ, ಋಷಭ ಸಾಕ್ಷಾತ್ ನಾರಾಯಣ. ಅದು ಪ್ರತಿಯೊಂದು ಮತದ ಚಲಾವಣೆಯಲ್ಲೂ ಕೂಡ ವಿಷ್ಣುವಿನ ಹೆಸರನ್ನು ಉಪಯೋಗಿಸಲೇಬೇಕಾಗಿಬಿಟ್ಟಿದೆ. ಅದರ ಜೊತೆಗೆ ಯಾವುದೇ ಒಂದು ಮಹತ್ವವನ್ನು ಬಿಂಬಿಸಬೇಕಾದ್ರೆ ಈ ಚಾರ್ವಾಕ ಮತ ಇದೆ, ಅವ್ರು ದೇವರೇ ಇಲ್ಲ ಅಂತಕ್ಕಂಥ ಮತ. ಅವ್ರು ಹೇಳ್ತಾರೆ ನಿಮ್ಮ ಮತ ಯಾರು ಪ್ರವರ್ತನೆ ಮಾಡಿದ್ರು ಅಂದ್ರೆ ಬೃಹಸ್ಪತ್ಯಾಚಾರ್ಯ ಮಾಡಿದ್ರು ಅಂತ ಹೇಳ್ತಾರೆ. ಅವರ್ಯಾರು? ದೇವಗುರುಗಳು. ದೇವರ ನಾರಾಯಣ, ಆಶ್ಚರ್ಯನೇ ಆಶ್ಚರ್ಯ. ಆ ಹೇಳ್ತಾರೋ ದೇವರಿಲ್ಲ ಅಂತೇಳಿ, ಶುರು ಮಾಡಿದ್ದಾರ ದೇವಗುರುಗಳು ಮಾಡಿದ್ದು, ಆ ದೇವರು ಸಾಕ್ಷಾತ್ ನಾರಾಯಣ. ಒಂದಕ್ಕೂ ಆಶ್ಚರ್ಯನೇ ಆಶ್ಚರ್ಯ. ಇದನ್ನೆಲ್ಲ ಭೀಮಸೇನೆ ಹೇಳ್ತಾ ಹೋಗ್ತಾರೆ. ಜಗತ್ತಿನಲ್ಲಿ ಯಾವ ಶಾಸ್ತ್ರ ಬೇಕಾದ್ರೆ ತಗೊಂಡು ಬನ್ನಿ, ವಿಷ್ಣು ಸರ್ವತೋತ್ವ ಬರುತ್ತದ. ವರಾಹದನ ಬೃಹತ್ ಸಂಹಿತ ಅಂತ ಭಾರಿ ದೊಡ್ಡ ಜ್ಯೋತಿಷ್ಯ ಗ್ರಂಥ, ಅದು ಭಾರಿ ಶ್ರೇಷ್ಠವಾದ ಗ್ರಂಥಗಳ ಸಾರಿ ಸೇರುತ್ತೆ. ಅದರಲ್ಲಿ ವಿಷ್ಣುವ ವಿಷಯ ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವೋತ್ತಮತ್ವ ಅಬಾಧಿತವಾದ ಸತ್ಯ. ಸಂಸ್ಕೃತ ನಾಟಕಗಳಲ್ಲಿ ಭಾಸನ ನಾಟಕ ಭಾರಿ ಪ್ರಸಿದ್ಧ. ಕಾಳಿದಾಸರಿಗಿಂತ ಮುಂಚೆ ಇದ್ದವನು ಭಾಸ. ಕಾಳಿದಾಸರೇ ಭಾಸನ ರೆಫರ್ ಮಾಡ್ತಾನೆ. ಪ್ರಸಿದ್ಧ ಯಶಸಾಂ ಭಾಸ ಸೌಮಿಲ್ಲ ಕವಿಮಿತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವೇಹೇ ಕಾಳಿದಾಸಸ್ಯ ಕ್ರಿಯಾಂ ದ್ರಷ್ಟುಂ ಇಮಂ ಪರಿಷದಃ ಕಥಂ ಬಹುಮಾನಃ ಅಂತ ಹೇಳಿ ಕಾಳಿದಾಸ ಉಲ್ಲೇಖ ಮಾಡ್ತಾನೆ. ಆ ಭಾಸನನ ನಾಟಕ 13 ನಾಟಕವನ್ನು ಸಿಕ್ಕಿದೆ ಇವತ್ತು. ಅದರಲ್ಲಿ 6 ನಾಟಕ ಮಹಾಭಾರತದ್ದು, ಅದರಲ್ಲೆಲ್ಲ ವಿಷ್ಣು ಸರ್ವೋತ್ತಮ ಅಂತಾನೆ ಹೇಳೋದು. ವಿಷ್ಣುವನ್ನ ವಿಷ್ಣು ಸ್ತೋತ್ರವಾಣಿಯೇ ತಮ್ಮ ಗ್ರಂಥ ಪ್ರಾರಂಭ ಮಾಡ್ತಾನೆ. ಎಷ್ಟು 2000 ವರ್ಷದಿಂದ ಇದ್ದವನು ಅವನೆಲ್ಲ ಕೂಡ. ಇನ್ನೆಲ್ಲ ಯೋಚನೆ ಮಾಡಿದರೆ ವಿಷ್ಣು ಸರ್ವೋತ್ತಮತ್ವಕ್ಕೆ ಎಲ್ಲಿ ಬೇಕಾದ್ರೂ ಆಧಾರ ಕೊಡ್ತೇವೆ. ಲೋಕದ ಆಧಾರ ಬೇಕೋ, ನದಿಗಳು ತಗೊಳ್ಳಿ, ಬೆಟ್ಟ ತಗೊಳ್ಳಿ, ಯಾವ್ದು ಬೇಕಾದ್ರೂ ತಗೊಳ್ಳಿ, ವಿಷ್ಣು ಸರ್ವೋತ್ತಮ. ಇವನು ಸಾರಿಗ್ರಾಮ ತಗೊಳ್ಳಿ, ತುಳಸಿ ತಗೊಳ್ಳಿ, ಏನ್ ತಗೊಳ್ಳಿ ವಿಷ್ಣು ಸರ್ವೋತ್ತಮತ್ವ. ಉತ್ತರ ಉಂಟಾ ಅಂತ ಕೇಳಿದರೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅವರಿಗೆ. ಅದು ವಿರುದ್ಧವಾಗಿ ಹೇಳಿದ್ರೆ ಇವತ್ತು ಯಾರಿಗೂ ಸಾಧ್ಯ ಇಲ್ಲವೇ ಇಲ್ಲ. ಅವ್ರೇನ್ ಮಾಡಿದರು, ಭೀಮಸೇನ ಹೇಳ್ತಾ ನೋಡಿದ್ರ, ನನ್ನ ಸ್ವಾಮಿ ವಿಷ್ಣು, ನಾನು ವಿಷ್ಣು ಭಕ್ತ, ವಿಷ್ಣು ಸರ್ವೋತ್ತಮತ್ವ ಇಷ್ಟೆಲ್ಲ ಹೇಳ್ಬಿಟ್ಟಿದ್ದೇನೆ, ನೀವು ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಈಗ ಇನ್ನೊಂದು ರೀತಿ ಸವಾಲು ಹಾಕ್ತೇನೆ ನಿಮಗೆ, ಉತ್ತರ ಕೊಡಿ ಅಂತ ಹೇಳಿದ. ಇನ್ನೊಂದು ರೀತಿ ಸವಾಲು ಹಾಕ್ತೇನೆ, ನಾನು ವಿಷ್ಣು ಭಕ್ತ, ನೀವೆಲ್ಲರೂ ಒಟ್ಟಿಗೆ ಬನ್ನಿ, ನಾನು ವಿಷ್ಣು ಭಕ್ತನಾದ ಒಬ್ಬನೇ ಬರುತ್ತೇನೆ, ನಿಮ್ಮನ್ನೆಲ್ಲ ಗೆದ್ದು ಬಿಟ್ರೆ, ವಿಷ್ಣು ಭಕ್ತನಾದ ನಿಮ್ಮನ್ನ ನಾನು ಗೆದ್ದಾಗ ನಮ್ಮ ಸ್ವಾಮಿ ದೊಡ್ಡವನಂತ ಗೊತ್ತಾಗೋದಿಲ್ವಾ, ಬನ್ನಿ ಈಗ ಅಂತ ಕರೆದಾಗ, ಪ್ರತ್ಯಕ್ಷಮೋ ಬಲಂ ವಿಷ್ಣು ಪದಾಶ್ರಯಸ್ಯ, ವಿಷ್ಣು ಪದಾಶ್ರಯನಾದ ನಾನು ಇವತ್ತು ನಿಮ್ಮನ್ನೆಲ್ಲ ಗೆದ್ದು ಬಿಡ್ತೇನೆ ಅಂತ ಹೇಳಿದ ತಕ್ಷಣ ಅವರೆಲ್ಲ ಯುದ್ಧಕ್ಕೆ ಬಂದರಂತೆ. ಭಯಂಕರವಾದ ಯುದ್ಧ ನಡೀತಾ ಇದೆ. ಆಗೊಮ್ಮೆ ಭೀಮಸೇನ ಒಂದು ಉಲ್ಲೇಖವನ್ನು ಮಾಡುತ್ತಾನೆ, ನಾನು ಶಿವಾದಿ ದೇವತೆಗಳನ್ನು ಗೆದ್ದಿದ್ದೇನೆ, ಹಿಂದೊಮ್ಮೆ ನಾನು ಹಿಮಾಲಯ ಪರ್ವತದಲ್ಲಿ ವಿಷ್ಣು ಪೂಜೆ ಮಾಡ್ತಾ ಇದ್ದಾಗ ಅಸುರರ ಪ್ರಾರ್ಥನೆಯಂತೆ ರುದ್ರದೇವರು ಬಂದು ಒಂದು ಹುಲಿಯ ರೂಪದಲ್ಲಿ ಬಂದರಂತು. ಹುಲಿಯ ರೂಪದಲ್ಲಿ ಬಂದು ಭೀಮಸೇನ ಪೂಜೆ ವಿಘ್ನ ಮಾಡಲಿಕ್ಕೆ ಅಂತ ಬಂದರಂತೆ. ಭೀಮಸೇನ ಪೂಜೆಗೆ ಹುಲಿ ರೂಪದಲ್ಲಿ ವಿಘ್ನ ಮಾಡಲಿಕ್ಕೆ ಅಂತ ಬಂದ್ರೆ ಹುಲಿಗಿಲಿ ಬಂದ್ರೆ ಪೂಜೆ ನಿಂತು ಕ್ಯಾನ್ಸಲ್ ಅಂತಾನೆ ಲೆಕ್ಕ. ನಮ್ಮನೆ ಬರಬೇಕು, ಊರಿ ಹುಲಿ ಬಂದಿದ್ರೆ ಸಾಕು, ಪೂಜೆ ಬಿಟ್ಬಿಟ್ಟಿರ್ತಾನೆ ಒಂದು ಪಾಪ. ಯಾವ ನಮ್ಮನೆ ಬಂದ್ರು ಬರುತ್ತೋ ಅಂತ ಭಯ. ಪಕ್ಕದಲ್ಲೇ ಬಂದ್ಬಿಟ್ಟಿದೆ ಹುಲಿ, ಭೀಮಸೇನ ಏನ್ ಮಾಡಿದನಂತೆ, ಅದು ಎಡಗೈದ ದಬ್ಬಿದನಂತೆ ಜೋರಾಗಿ. ದಬ್ಬಿದರೆ ಅದು ಹೋಗಿ ಏನಾಯ್ತು, ಒಂದು ಲಿಂಗದಲ್ಲಿ ಅಡ್ಕೊಂಡ್ಬಿಡ್ತಂತೆ, ಒಂದು ಲಿಂಗದೊಳಗೆ. ಅದೇ ಕೇದಾರ ಲಿಂಗ ಅಂತ ಹೆಸರಾಯ್ತು ಅಂತ ಹೇಳುತ್ತೆ. ಕೇದಾರ ಬಂದಿದ್ದ ಹಾಗೆ ಕೇದಾರ ಲಿಂಗ ಅಂತ, ಅದರೊಳಗೆ ಶಿವ ಒಡಗು ಪ್ರಸನ್ನನಾಗಿ ಬಿಟ್ಟು ಸೇರ್ಕೊಂಡಿದ್ದಾನಂತೆ. ಅವತ್ತಿನಿಂದ ಒಂದು ಶಾಪ ಕೊಟ್ಟು ಬಿಟ್ಟನಂತೆ. ಯಾರಿಗೆ ಅಂದರೆ, ಭೀಮನೇ ಶಾಪ ಕೊಡಲಿಲ್ಲ, ಇನ್ನು ಮೇಲೆ ವೈದಿಕರು ವೈಷ್ಣವರು ಯಾರು ಕೇದಾರಕ್ಕೆ ಬರಬಾರದು ಅನ್ನೋ ಶಾಪ ಕೊಟ್ಟಂತೆ ಶಿವನೇ. ಅದಕ್ಕೇನೆ ಕೇದಾರ ಸ್ಮರಣೆ ಮಾಡಬೇಕು, ಕೇದಾರ ಪುಣ್ಯಕ್ಷೇತ್ರ ಅಲ್ಲ, ಮತ್ತೆ ಪುಣ್ಯಕ್ಷೇತ್ರ ಹೌದು, ಸ್ಮರಣೆ ಮಾಡಬೇಕು ಪ್ರತಿನಿತ್ಯ ಕಾಶಿ ಗಯ ಕೇದಾರ ಅಂತ ಹೇಳಿ ಸ್ಮರಣೆ ಮಾಡಬೇಕು. ಆದರೆ ಅಲ್ಲಿ ಹೋಗಬಾರದು, ಅದು ವಿಶೇಷ. ವೈಷ್ಣವರಿಗೆ ಅದು ನಿಷಿದ್ಧ ಸ್ಥಳ ಅಂತ ಕರೀತಾರೆ. ಸಾಮಾನ್ಯ ಹೋಗೋದು ಭಾರಿ ಕಷ್ಟನೂ ಹೌದು, ಆದರೆ ಕಷ್ಟಪಟ್ಟು ಹೋದ್ರೂ ಕೂಡ ಶಾಸ್ತ್ರ ನಿಷಿದ್ಧವಾದ್ದರಿಂದ ಹೋಗಬಾರದು ಅಂತ ವಿವೇಚನೆಯನ್ನ ಮಹಾಭಾರತದಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಹಾಗೆ ಮಾಡಿದ್ದೇನೆ ನಾನು. ನೀವೆಲ್ಲ ಶಿವನ ಭಕ್ತರು, ಶಿವನನ್ನೇ ಪರಾಜಯ ನಾನು ಗೊಳಿಸಿದ್ದೇನಾದ್ದರಿಂದ ನೀವು ವಿರುದ್ಧವಾದ ಸಾಧ್ಯ ಇಲ್ಲ, ಈಗ ಬನ್ನಿ ಪ್ರಾಕ್ಟಿಕಲ್ ಆಗಿ ಬನ್ನಿ ಅಂತ ನಿಂತಾಗ ಎಲ್ಲ ಬಂದರು. ಭಾರಿ ದೊಡ್ಡ ಯುದ್ಧ ನಡೀತು. ಒಬ್ಬನೇ ಭೀಮಸೇನ ಅನಾಯಾಸ ಯುದ್ಧ ಮಾಡಲಿಕ್ಕೆ ಹೊರಟ್ರೆ ಎಲ್ಲ ಸೋತು ಸೋತು ಓಡ್ತಾ ಇದ್ದಾರೆ. ದುರ್ಯೋಧನ ದುಶ್ಯಾಸನ ಅವರು ಇವರು ಕರ್ಣನು ಸೋತು ಹೋಗ್ಬಿಡ್ತಾನೆ. ಭೀಮನಿಗೆ ಭೀಮನ ಮೇಲೆ ಒಂದ್ಸತ್ತೂ ಕರ್ಣ ಗೆದ್ದಿಲ್ಲ. ಯೋಚನೆ ಮಾಡಬೇಕು, ಇಡೀ ಮಹಾಭಾರತದಲ್ಲಿ ಭೀಮಸೇನ ಮೇಲೆ ಕರ್ಣ ಒಂದು ಬಾರಿಯೂ ಗೆದ್ದಿಲ್ಲ. ಎಷ್ಟೋ ಸತ್ತು ಅರ್ಜುನ ಕರ್ಣ ಯುದ್ಧ ಮಾಡಿದಾಗ ಏನಾಗುತ್ತೋ ಅಂತ ಗೊಂದಲ ಬರ್ತಿತ್ತು. ಅರ್ಜುನನ ಅಸ್ತ್ರವಿದ್ಯಾ ಪರೀಕ್ಷೆ ಕಾಲ ಕರ್ಣ ಮಿರಿಸಿಯೇ ಬಿಟ್ಟಿದ್ದ. ಆದರೆ ಭೀಮನ ಹತ್ತಿರ ಮಾತ್ರ ಎಂದೂ ಕರ್ಣ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅವೆಲ್ಲ ನಡೀತಾ ನಡೀತಾ ಬಂದು ಕೊನೆಗೆ ಜರಾಸಂಧನಿಗೂ ಭೀಮನಿಗೂ ಯುದ್ಧ ಪ್ರಾರಂಭವಾಯಿತು. ಜರಾಸಂಧ ದುಷ್ಟರಿಗೆ ಮುಖಂಡ, ಫಸ್ಟ್ ಸ್ಟೇಜ್ ಮುಖಂಡ ಜರಾಸಂಧ, ಅವನು ಹೋದ್ಮೇಲೆ ಮುಖಂಡ ದುರ್ಯೋಧನ. ಇಬ್ಬರಿಂದ ಇಡೀ ಆ ಕಾಲಕ್ಕೆ ದುಷ್ಟಕೂಟದ ಒಂದು ಅಸ್ತಿತ್ವ ಉಳ್ಕೊಂಡಿತ್ತು. ಆ ಜರಾಸಂಧ ಯುದ್ಧಕ್ಕೆ ಬಂದಾಗ ಭೀಮಸೇನ ಯುದ್ಧ ಮಾಡಿದನಂತೆ, ಯಥಾ ಪ್ರಕಾರ ಅನಾಯಾಸದ ಯುದ್ಧ. ಯುದ್ಧದಲ್ಲಿ ಭೀಮಸೇನ ಜರಾಸಂಧನನ್ನು ಅನಾಮತ್ತು ಎತ್ತಿಬಿಟ್ಟು ಬಿಸಾಕಿಬಿಟ್ಟನಂತೆ. ಎಲ್ಲಿ ಹೋಗಿ ಬಿಡ್ತಾನೆ ಜರಾಸಂಧ ಅಂದ್ರೆ, ವಿಷ್ಣೋಹೋ ಪಾದೋತ್ಥಾಯಾಮ್ ಪ್ರಾಕ್ಷಿಪದ್ ದೇವನದ್ಯಾಂ, ಗಂಗಾನದಲ್ಲಿ ಮುಗಿಸಿಬಿಟ್ಟನಂತೆ, ಒಯ್ದುಬಿಟ್ಟವನು ಗಂಗಾನದಲ್ಲಿ. ಜರಾಸಂಧ ಬಿದ್ದುಬಿಟ್ಟ. ನಮಗೆ ಅಷ್ಟೇ ಕೇಳಿದ್ರೆ ಆಶ್ಚರ್ಯ ಆಗೋದಿಲ್ಲ, ಅವ್ರ ಬ್ಯಾಗ್ರೌಂಡ್ ಕೇಳಿದ್ರೆ ಅರ್ಥ ಆಗ್ತದೆ. ಎಲ್ಲ ಬಿಟ್ಟು ಭೀಮಸೇನ ಜರಾಸಂಧನ ಯಾಕೆ ಗಂಗಾನದಲ್ಲಿ ಒಗದಿದ್ದು ಅಂದ್ರೆ, ಜರಾಸಂಧ ಒಂದು ವ್ರತ ಮಾಡಿದ್ನಂತವ್. ಏನು ವ್ರತ ಗೊತ್ತೇನು, ನಾನು ಜನ್ಮದಲ್ಲಿ ಗಂಗಾ ಸ್ನಾನ ಮಾಡೋದಿಲ್ಲ ಅಂತ ವ್ರತ ಮಾಡಿದ್ನ. ಬಹುಶಃ ಇದಕ್ಕಿಂತ ಪಾತ್ರಗಳು ಸಿಗಲು ಸಾಧ್ಯನೇ ಇಲ್ಲ. ಜನ್ಮದಲ್ಲಿ ಗಂಗಾ ಸ್ನಾನ ಮಾಡೋದಿಲ್ಲ, ಯಾಕಿರಬಹುದು ಯೋಚನೆ ಮಾಡಿ, ಯಾಕಿರಬಹುದು ಆಶ್ಚರ್ಯ. ಎಂಥ ಶಿವಭಕ್ತ ಗೊತ್ತವನು, ಅವನ ಸ್ವಾಮಿ ಶಿವನೇ ಗಂಗಾ ತೀರ್ಥದಲ್ಲಿ ಇಟ್ಕೊಂಡಿದ್ದಾನೆ. ನನ್ನ ಸ್ವಾಮಿ ಮಾಡಿರಬಹುದ್ರೆ ನಾನು ಮಾಡೋದಿಲ್ಲ, ಮತ್ತೆ ಎಂಥ ಭಕ್ತ ಆಗಿದ್ರೆ ಇವನು ಶಿವನ ಭಕ್ತ ಅಲ್ಲ ಅಂತ ಆಯ್ತು ಹಾಕಿದ್ರೆ. ಅವನು ಏನು ಕಾರಣ ಕೊಡ್ತಾನೆ ಅಂದ್ರೆ, ಇದು ಶಿವನ ನಿರ್ಮಾಣ ಇರಬಹುದು, ಆದರೆ ವಿಷ್ಣು ಪಾದೋದಕ ಅದರಲ್ಲಿ ನಾನು ಮುಳುಗೋದಿಲ್ಲ. ವಿಷ್ಣು ಪಾದೋದಕ ಮುಡಿಬಿಟ್ರೆ ವಿಷ್ಣು ಸರ್ವತ್ತು ಒಪ್ಪಿಕೊಂಡಾಗುತ್ತೆ, ನನ್ನ ದೀಕ್ಷೆ ಹೋಗಿಬಿಡುತ್ತೆ. ಅದಕ್ಕೆ ಜನ್ಮದಲ್ಲಿ ವಿಷ್ಣು ನಾನು ಎಂದು ಗಂಗಾ ಸ್ನಾನ ಮಾಡೋದಿಲ್ಲ. ಅನೇಕರಿಗೆ ಆಶ್ಚರ್ಯವಾಗುತ್ತೆ, ಆಮೇಲೆ ತಮಾಷೆ ಅನಿಸುತ್ತೆ. ಇವತ್ತು ಆ ಗುಂಪಿದೆ ಮಾಡೋದಿಲ್ಲ, ಗಂಗಾ ಸ್ನಾನ ಮಾಡೋದಿಲ್ಲ. ಒಂದು ವಿಶಿಷ್ಟಾದ್ವೈತ ಸಂಪ್ರದಾಯದ ಒಂದು ಗುಂಪು ಗಂಗಾ ಸ್ನಾನ ಮಾಡೋದಿಲ್ಲ. ಅವರು ಯಾತಕ್ಕೆ ಅಂದ್ರೆ ಇವನು ಬಿಟ್ಟಿದ್ದ ವಿಷ್ಣು ಪಾದೋದಕ ಅಂತ ಹೇಳಿ ಅವ್ರ ಯಾತಕ್ಕೆ ಮಾಡೋದಿಲ್ಲ, ಶಿವ ನಿರ್ಮಾಲ್ಯ ಅಂತ ಅವ್ರು ಮಾಡೋದಿಲ್ಲ. ಅವರು ಶಿವನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಶಿವನ ಕಂಡ್ರೆ ಗೌರಿನ ಕಂಡ್ರೆ ಗಣೇಶನ ಕಂಡ್ರೆ ಷಣ್ಮುಖರು ಎಂಟೈರ್ ಶಿವನ ಫ್ಯಾಮಿಲಿನೇ ಅವರು ಕೈ ಬಿಟ್ಟು ಬಿಡ್ತಾರೆ. ಆ ಶಿವನ ಫ್ಯಾಮಿಲಿ ಯಾರು ಅವರು ಏನ್ ಮಾಡಿದ್ರು ಲೈಕ್ ಮಾಡೋದಿಲ್ಲ ಅವರು. ಆದ್ದರಿಂದ ಅವರೇನ್ ವ್ರತ ಮಾಡಿದ್ದಾರೆ ಅಂದ್ರೆ ನಾವು ಗಂಗಾ ಸ್ನಾನ ಮಾಡೋದಿಲ್ಲ. ಇವತ್ತು ಸಾವಿರ ಜನ ಇದ್ದಾರೆ ಜನ್ಮದಲ್ಲಿ ಗಂಗಾ ಸ್ನಾನ ಮಾಡೋದಿಲ್ಲ ಅಂತ ಹೇಳೋ ಜನ. ಜರಾಸಂಧ ಆಗಿನ ಕಾಲದ ಒಂದು ಶಾಂಪಲ್ ಅಷ್ಟೇ ಇದೆ. ಅದು ಜೀವನ ದೊಡ್ಡ ವ್ರತ ಆಗಿತ್ತು ಅವನಿಗೆ, ಭೀಮಸೇನ ಎತ್ತಿ ಬಿಸಾಕಿದ್ದೆಲ್ಲಿಗೆ ಅದರೊಳಗೆ ಮುಗಿತಲ್ಲ ವ್ರತ ಹೋಯ್ತಲ್ಲ ಅವನಿಗೆ. ಎಲ್ಲಿ ಎಲ್ಲಿ ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ್ದ, ಹೋಗಿ ಬರೀ ಮುಳುಗ ಹಾಕಿಲ್ಲ, ಈ ಬುಡಿಬಿಡಿ ಹೇಳ್ತಿರ್ಬೇಕು ಮದ್ದೇ ಎಷ್ಟು ಬಿಟ್ಟಾಗ ಮುಡಿಬಿಡಿ ಹೇಳ್ತಿರ್ಬೇಕಲ್ಲ. ಎಲ್ಲರದೇ ಅವ್ರ ಶಿಷ್ಯರೆಲ್ಲ ನೋಡಿಬಿಟ್ಟರು, ಗುಡುಗುಡು ವ್ರತ ಹೋಯ್ತ ಒಂದು ಪಾಪ ಅಂತ ಸ್ಥಿತಿ ಜರಾಸಂಧನಿಗೆ ಬಂತು. ಎಂಥ ಬಲ ಭೀಮಸೇನರ ಬಲ! ಬ್ರಹ್ಮವರ, ಶಿವನವರ, ದುರ್ವಾಸನವರ, ಮೂರು ವರ ಇರತಕ್ಕಂಥ ಅನಾಮತ್ತಿ ಎಸಿಬೇಕಾದರೆ ಅಸಾಧಾರಣವಾದ ಬಲ. ಅವನನ್ನು ಕೊಲ್ಲಲಿಕ್ಕೆ ಬಲರಾಮದೇವರಿಗೆ ಆಗಿರಲಿಲ್ಲ. ಅವನು ಹೊಡಿಬೇಕಾದ್ರೆ ಭಾರಿ ಒಂದ್ಸರ್ತಿ ಜರಾಸಂಧ ಹೊಡೆದಾಗ ಬಲರಾಮದೇವರು ಮುಚ್ಚಿತರಾಗಿ ಬಿಡ್ತಾರೆ, ಅಂಥ ಬೆಟ್ಟಾಗ್ತಾನೆ ಜರಾಸಂಧ. ಅಂಥ ಜರಾಸಂಧ ಅನಾಮತ್ತಿ ಎಸಿಬೇಕಾದರೆ ಎಷ್ಟು ಬಲ ಇರಬೇಕು! ಅದಕ್ಕೇನೆ ಭೀಮಸೇನ ಸಮೂಹ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ. ಇದು ಭೀಮಸೇನ ಗುಣದ ಪಟ್ಟಿ. ಜರಾಸಂಧ ಹಾಗೆ ಮಾಡಿಕೊಂಡ, ವ್ರತ ಪೂರ್ತಿ ಹೋಯಿತು, ಗೆದ್ದ. ನಿಜವಾಗಲೂ ಕೂಡ ಅವನ ಅನುಸಂಧಾನ ಮಾಡಿದ್ದಿದ್ರೆ ಅದಕ್ಕಿಂತ ಒಂದು ಪುಣ್ಯಕರವಾದ ಅವಕಾಶ ಅವನಿಗೆ ಸಿಕ್ತಿರಲಿಲ್ಲ. ಮೊದಲೇ ಕಾಶಿ, ಕಾಶಿಯಲ್ಲಿ ಗಂಗಾಸ್ಥಾನ ಭಾರಿ ಶ್ರೇಷ್ಠ. ಗಂಗಾಸ್ಥಾನ ಎಲ್ಲೂ ಶ್ರೇಷ್ಠ, ಕಾಶಿಯಲ್ಲಿ ಭಾರಿ ಶ್ರೇಷ್ಠ. ಜಾತಿಕೇತ ಜನ ಗೊತ್ತಿರೋದಿಲ್ಲ, ಕಾರಣ ಹೇಳ್ತಾರೆ. ಅಲ್ಲಿ ಗಂಗಾ ಉತ್ತರ ವಾಹಿನಿಯಾಗಿ ಹರಿತಾಳೆ, ಉತ್ತರ ದಿಕ್ಕಿಗೆ ಗಂಗಾ ತಿರುಗ್ತಾ ಬಂದುಬಿಟ್ಟಲ್ಲಿ. ಉತ್ತರ ದಿಕ್ಕಿಗೆ ಯಾವ ನದಿ ತಿರುಗಿದ್ರು ಕೂಡ ಭಾರಿ ಶ್ರೇಷ್ಠವಾದಂತಹ ಸ್ಥಳ ಕಾಶಿ. ಮಹತ್ವ ಬರಲಿಕ್ಕೆ ಅದೇ ಕಾರಣ, ಮೊದಲೇ ಗಂಗಾ. ಯಾವ ನೀರು ಉತ್ತರಕ್ಕೆ ಹರಿದ್ರು ಶ್ರೇಷ್ಠ, ಮನೆ ಮನೆ ಉತ್ತರಕ್ಕೆ ನೀರು ಹರಿಯುತ್ತೆ ಅಂತ ತಿಳ್ಕೊಳ್ಳಿ. ಸ್ನಾನ ಮಾಡಬೇಕಾಗಿಲ್ಲ, ಬಹಳ ಒಳ್ಳೆ ಶ್ರೇಷ್ಠ ಅಂತ. ಅದು ಕುಡಿಲಕ್ಕೂ ಉಪಯೋಗಿಸಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಆ ಮನೆ ಇರೋ ಜಾಗ ಭಾರಿ ಒಳ್ಳೆ ಜಾಗ ಅಂತ. ಮನೆ ಮುಂದೆ ಬಿದ್ದ ನೀರು ದಕ್ಷಿಣದ ಉತ್ತರಕ್ಕೆ ಹರಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯುತ್ತಮ ಸೈತ್ ಇದ್ದಾಗ ಲೆಕ್ಕ. ಅದು ಹುಡುಕದ ಕೂಡ ಸಿಗೋದು ಭಾರಿ ಕಷ್ಟ. ಆ ಲೆಕ್ಕ ಹುಡುಕಿದ್ರೆ ವಾಸ್ತುಶಾಸ್ತ್ರ ಮನೆ ಎಷ್ಟು ಬೇಕಾದ್ರೂ ಕಟ್ಟಬಹುದು. ವಾಸ್ತು ಪ್ಲಾಟ್ ವಾಸ್ತುನೇ ಸರಿಯಿಲ್ಲ, ಮನೆ ವಾಸ್ತು ಬಿಟ್ಬಿಡಿ, ಪ್ಲಾಸ್ಟ್ ವಾಸ್ತುನೇ ಸರಿಯಿಲ್ಲ, ಸೈಟೇ ಸರಿಯಿಲ್ಲ. ಇನ್ನು ಮನೆ ಎಷ್ಟು ವಾಸ್ತು ಪ್ರಕಾರ ಇದ್ರೂ ಅದಕ್ಕೆ ಬೆಲೆ ಇಲ್ಲ. ಇದೆಲ್ಲ ವಾಸ್ತು ಎಲ್ಲಾ ರೀತಿಯಲ್ಲಿ ವಾಸ್ತು ನೋಡಬೇಕು. ಸೈಟ್ ವಾಸ್ತು ನೋಡಬೇಕು, ಮನೆ ವಾಸ್ತು ನೋಡಬೇಕು, ಇವನ್ ವಾಸ್ತು ನೋಡಬೇಕು ಫಸ್ಟ್. ಭವಿಷ್ಯದ ವಾಸ್ತು ಆ ತಲೆಯಲ್ಲಿ ಏನೋ ಕೂತಿದ್ರೆ ಸಿನಿಮಾ ಹಾಡಿರ್ತಿದ್ರೆ ಯಾವ ಎಂತ ಅವನು ವೈಕುಂಠದಲ್ಲಿ ಕುಳಿಸಿದ್ರೆ ಹಣಬಾರ ಅಷ್ಟೇ, ಅವನು ಏನು ಉಪಯೋಗ ಇಲ್ಲ. ಅವನಿಗೆ ಒಳ್ಳೆ ಚಿಂತನೆ ಇದ್ರೆ ಉಳಿದೆಲ್ಲ ಸೆಕೆಂಡರಿ ಆಗಿಬಿಡುತ್ತದೆ, ಅದು ಪ್ರೈಮರಿ ಆಗಬೇಕು. ಅಂತ ಒಂದು ಪವಿತ್ರವಾದ ಸ್ಥಳ ಉತ್ತರ ಕರೆದ್ರೆ, ಅಥವಾ ಪಶ್ಚಿಮದಿಂದ ಪೂರ್ವ ಕರೆದ್ರೆ, ಪಶ್ಚಿಮದಿಂದ ಪೂರ್ವ ಕರೆದ್ರೂ ಶ್ರೇಷ್ಠ. ಅಥವಾ ನದಿ ಟರ್ನ್ ಆಗುತ್ತಲ್ಲ, ಟರ್ನ್ ಆದಾಗ ಶ್ರೇಷ್ಠ. ಟರ್ನ್ ಆದ ಉತ್ತರಕ್ಕಾದ್ರಂತೂ ಭಾರಿ ಭಾರಿ ಪುಣ್ಯ ಅದಕ್ಕೆ. ಅದೇನಾದ್ರೂ ಪೂರ್ವಕ್ಕೆ ಹರಿದು ಉತ್ತರಕ್ಕೆ ತಿರುಗಿಬಿಟ್ರೆ ಅದು ಅತಿಶ್ರೇಷ್ಠವಾದಂತಹ ಪುಣ್ಯಸ್ಥಳ ಅಂತ ಅರ್ಥ. ಹಂಪಿಯಲ್ಲಿ ಚಕ್ರತೀರ್ಥ ಅಂತ ಇದೆ ನೋಡಿ, ಅಲ್ಲಿ ಗಂಗ ತುಂಗಭದ್ರದಲ್ಲಿ ಪೂರ್ತಿಯಾಗಿ ಪೂರ್ವ ಕರ್ಕೊಂಡು ಬರುತ್ತೆ, ಉತ್ತರಕ್ಕೆ ಟರ್ನ್ ಆಗಿಬಿಡುತ್ತೆ. ಅಲ್ಲೇ ವ್ಯಾಸರಾಜರ ಕೇಂದ್ರ ಸ್ಥಾನ, ರಾಮಾಯಣದ ಕೇಂದ್ರ ಸ್ಥಾನ ಅದು. ಸುಗ್ರೀವನ ಪಟ್ಟಾಭಿಷೇಕ ಮಾಡಿದ ಸ್ಥಳ ಅದು, ಹನುಮಂತ ಓಡಾಡಿದ ಜಾಗ ಅದು, ರಾಮದೇವರು ಅಲ್ಲಿಯೇ ವಿಶೇಷವಾಗಿ ಅನುಗ್ರಹ ಮಾಡಿದ ಸ್ಥಳ. ಅದೆಲ್ಲ ಯಾತಕ್ಕೆ? ಕೃಷ್ಣದೇವರ ರಾಜಧಾನಿ ಪುರಂದರದಾಸರು, ಕೃಷ್ಣದೇವರ ವ್ಯಾಸರಾಜರು, ಎಷ್ಟೆಷ್ಟು ಜನ ಜ್ಞಾನಿಗಳು ಸೇರಿದ್ದಲ್ಲಿ. ಇವತ್ತು ಅತಿ ಯಂತ್ರೋದ್ಧಾರಕ ಪ್ರಾಂತ ಇರೋದು ಅಲ್ಲೇನೆ, ಚಕ್ರತೀರ ದಡದಲ್ಲೇ ಇರೋದು. ಅಂದ್ರೆ ಅದ ಯಾತಕ್ಕೆ ಪರ್ವಕಾಲ, ಪುಣ್ಯಕಾಲ, ಪುಣ್ಯಸ್ಥಳ ಅಂತ ಕರೀತಾರೆ. ಇವನ್ನೆಲ್ಲ ಗುರುತಿದ್ರೆ ನಮಗೆ ಸುರು ಹೋಗಿ ಮೆಕ್ಯಾನಿಕಲ್ಲಿ ಮುಳುಗಿ ಬರೋದಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಇರ್ತದಾಗ. ಈ ಯಾತಕ್ಕೆ ಶ್ರೇಷ್ಠ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅವಾಗ ಅದರ ನಿಜವಾದ ಹಿರಿಮೆ ತಿಳಿಯುತ್ತದೆ, ಪುಣ್ಯ ಬಹಳ ಜಾಸ್ತಿ ಬರುತ್ತೆ. ಆ ದೃಷ್ಟಿಯಲ್ಲಿ ಗಂಗೆ ಉತ್ತರ ವಾಹಿನಿ ಹರಿತಾ ಇದ್ದಾಳೆ ಕಾಶಿಯಲ್ಲಿ, ಅದಕ್ಕೆ ದೊಡ್ಡ ಕ್ಷೇತ್ರವಾಯಿತು. ನಮ್ಮಲ್ಲಿ ಎಷ್ಟು ಕಾಶಿ ಬಗ್ಗೆ ಮಹತ್ವ ಇದೆ ಅಂದ್ರೆ, ಕಾಶಿ ಹೋಗ್ತೇವೆ ಬಿಡ್ತೇವೆ, ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತ್ತೇವ ಸತತಂ ಬ್ರೂಯಾತ್ ಸೋಪಿ ಕಾಶಿ ವಾಸ ಫಲಂ ಲಭೇತ್. ಕಾಶಿ ಹೋಗ್ತಾನೋ ಬಿಡ್ತಾನೋ, ಕಾಶಿ ಹೋಗ್ತೇನೆ ಕಾಶಿ ಹೋಗ್ತೇನೆ ಅಂತ ಸಂಕಲ್ಪ ಮಾಡ್ತಾರಲ್ಲ, ಅವನು ಸಂಕಲ್ಪ ಮಾಡ್ತಾ ಇದ್ದು ಅವನು ಸತ್ತೋಗಿ ಬಿಟ್ರೆ ಕಾಶಿಗೆ ಹೋದ ಪುಣ್ಯ ಬಂದ್ಬಿಡುತ್ತಂತ. ಹಾಗೆ ಹಿಂದಿನ ಕಾಲಕ್ಕೆ ಕಾಶಿ ಯಾತ್ರೆ ಕನಸೇ ಹೆಚ್ಚು ಕಡಿಮೆ. ಇವತ್ತೇನು ಬೆಳಗ್ಗೆ ಸಾಯಂಕಾಲ ಬರ್ತಾನೆ ಅದು ದೊಡ್ಡದಲ್ಲ, ಹಿಂದಿನ ಕಾಲಕ್ಕೆ ಬಹಳ ಕಷ್ಟ ಇತ್ತು. ಅಲ್ಲಿ ಹೋದಾಗ ಆಲ್ಮೋಸ್ಟ್ ಹೋದ ಅಂತಾನೆ ಅರ್ಥ, ಕಾಶಿ ಯಾತ್ರೆಗೆ ಹೋದ್ರು ಅಂದ್ರೆ ಹೋಗೇ ಬಿಟ್ರು ಅಂತ ಅರ್ಥ. ಅದಕ್ಕೆ ಚಿಕ್ಕವರ್ಯಾರು ಕಾಶಿ ಯಾತ್ರೆ ಹಿಂದಿನ ಕಾಲಕ್ಕೆ ಮಾಡ್ತಾರೆ, ವಯಸ್ಸಾದ್ಮೇಲೆ ಮಾಡ್ತಾ ಇದ್ದಿದ್ದು ಅವ್ರ ಆಸ್ತಿ ಪಾಸ್ತಿ ಹಂಚಿಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಹೋಗ್ಬಿಡ್ತಿದ್ರು. ದಾರಿಯಲ್ಲಿ ಇಲ್ಲ ಕಳ್ಳರು ಕೊಂದಾಕ್ತಿದ್ರು, ಇಲ್ಲ ದರೋಡಗಾರ ಕೊಂದಾಕ್ತಿದ್ರು, ಇಲ್ಲ ಪ್ರಾಣಿಗಳು ತಿಂದಾಕ್ತಿದ್ರು, ಇಲ್ಲ ರಾಜಮಹಾರಾಜರೆ ಮುಗಿಸ್ಬಿಡ್ತಿದ್ರು ಕಥೆರ. ಅವ್ರು ದುಡ್ಡಿಲ್ಲದೆ ಹೋಗಾಗಿಲ್ಲ, ದುಡ್ಡಿದ್ರೆ ಬದುಕಾಗಿಲ್ಲ ಅಂತ ಕಾಲ ಅದು. ಇವತ್ತು ಅದು ಸಾಧ್ಯ, ನಮ್ಗೆ ಯೋಚನೆ ಮಾಡ್ತೇವೆ. ಅದಕ್ಕೆ ಜನ ಏನಂತಿದ್ರಂತೆ, ಕಾಶಿ ಹೋಗ್ತೀಯೋ ಬಿಡ್ತೀಯೋ, ಸಂಕಲ್ಪ ಮಾಡ ಎಷ್ಟ ಕೊನೆ ಪಕ್ಷ, ಸಂಕಲ್ಪ ಮಾಡು, ಪ್ರಯತ್ನ ಮಾಡ್ತಿರು ಆದ್ರೆ ಭಾರಿ ಸಂತೋಷ. ಪ್ರಯತ್ನ ಮಾಡ್ತಾ ಮಾಡ್ತಾ ಇದ್ದ ಅಕಸ್ಮಾತ್ ಆಗದೆ ಹೋದ್ರೂ ಪರವಾಗಿಲ್ಲ, ಅವರಿಗೆ ಕಾಶಿ ಹೋದ ಪುಣ್ಯ ಬರುತ್ತೆ ಅಂತ ಹೇಳಿ. ಅಂದ್ರೆ ಕಾಶಿ ಅಂದ್ರೆ ತೀರ್ಥಯಾತ್ರೆ ಮಾಡಿದ್ರೆ ಕನಸದು ಒಂದು ಅಂತಹ ಜಾಗಕ್ಕೆ ಹೋಗಿದ್ದಾನೆ. ಅದು ಗಂಗಾನದಿ ಅಲ್ಲಿದೆ, ಅದು ಭೀಮಸೇನ ಸ್ನಾನ ಮಾಡಿಸ್ತಾರೆ. ಇದಕ್ಕಿಂತ ಒಂದು ಯೋಗ ಬೇಕಾ? ಭಾರತೀಯರೋಡ ಮುಖ್ಯ ಪ್ರಾಣಾಂತರ್ಗತ ಚಿಂತನೆ ಮಾಡಿ ಮುಡಿಗಿದ್ರೇನೆ ವೈಕುಂಠಕ್ಕೆ ಹೋಗಿಬಿಡ್ತಾನೆ. ಸ್ವತಃ ಭೀಮಸೇನ ದಂಡೋದಕ ಪ್ರೋಕ್ಷಣೆ ಮಾಡ್ತಾರೆ ಯತಿಗಳು. ಮೈ ಮೇಲೆ ನೀರು ಬಿದ್ದರೆ ಪುಣ್ಯ ಅಂತ ಕರೀತಾರೆ. ಅನಾಮತ್ ಎಷ್ಟು ಎಸ್ದಾಗ ಅವನೇನಾದ್ರು ಕೃಷ್ಣಾರ್ಪಣ ಅಂತ ಮುಡಿಗಿದ್ದಿದ್ರೆ ಅದು ವೈಕುಂಠದಾಗ ಹೇಳ್ತಿದ್ದ. ಸೀದಾ ಪಾಪಿಷ್ಟ ಅವನು. ಅವನು ಎಷ್ಟು ದುಃಖಪಟ್ಟ ಮುಳುಗಿದ್ದಕ್ಕೆ ಅಂದ್ರೆ ಅಯ್ಯೋ ನನ್ನ ರಥ ಹೋಯ್ತಲ್ಲ ಹೋಯ್ತಲ್ಲ ಅಂತ ಪ್ರಾಯಶ್ಚಿತ್ತ ಮಾಡ್ಕೊಂಡಂತ. ಅದು ಆಶ್ಚರ್ಯ, ಅಯ್ಯೋ ಗಂಗಾ ಸ್ನಾನ ಮಾಡಿಬಿಟ್ನಲ್ಲ ಅಂತ ಹೇಳಿ ಗಂಗಾ ಸವಾರಾಧನೆ ಮಾಡೋದಿಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಂಡಂತ ಮೈಲಿಗೆ ಆಗಿಬಿಟ್ಟೆ ಅಂತ ಹೇಳಿಬಿಟ್ಟು. ಇಂಥ ಮಹಾಪಾಪಿಷ್ಟ ಜರಾಸಂಧ ಅವನ ಶಿವಭಕ್ತ ಅಂತ ಅವನು ಕರ್ಕೋಬೇಕಾಗುತ್ತೆ. ಶಿವ ಅಂತ ಭಕ್ತ ಅಂತ ಕರೆಯೋದಿಲ್ಲ, ಭಕ್ತ ಅಂತ ನಾವು ಕರ್ಕೊಂಡ್ರೆ ಉಪಯೋಗ ಇಲ್ಲ. ಅವರು ಒಪ್ಪಬೇಕು ದೇವತೆಗಳು. ಶಿವನಿಗೆ ಮೆಚ್ಚಿದ ನಾನು ಮಾಡೋ ಕೆಲಸ ಮಾಡಿಲ್ವಲ್ಲಯ್ಯ, ಗಂಗಾಧರನಾಗಿ ನಾನು ಕೂತ ಕಾಲಕ್ಕೆ ಗಂಗೆಯಲ್ಲಿ ಸ್ನಾನ ಮಾಡೋದಿಲ್ಲ, ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋತಿ ಅಂದ್ರೆ ನೀನ್ ಯಾವ ಮೌಲ್ಯ ಭಕ್ತ ನನಗೆ? ಮುಂದೆ ಜರಾಸಂಧ ಕಥೆ ಹಾಗೂ ಸಾಕಷ್ಟು ಬರುತ್ತೆ, ಅಲ್ಲಿ ನೋಡ್ತೇವೆ ನಾವು ಅದನ್ನ. ಅಂತೂ ಪರಮ ಪಾಪಿಗಳ ಶಾಲೆಗೆ ಸೇರಿದವನು ಜರಾಸಂಧ, ಅವನ ಕಡೆ ಹೊರಟ. ಇನ್ನು ಅವನು ಹೋದ ಮೇಲೆ ಅಂತ ಉಳಿದವರು ಏನು ಉಳಿದ ವ್ಯವಸ್ಥೆನೇ ಇಲ್ಲ. ಜರಾಸಂಧ ಅವರಿಗೆ ಅತ್ಯಂತ ಆದರ್ಶಪ್ರಾಯ ವ್ಯಕ್ತಿ ದುಷ್ಟರಿಗೆ. ಅಂಥವನ ಪರಾಭವ, ಘೋರ ಪರಾಭವ, ಈ ನಿಲ್ಲದಂತ ಸೋಲು, ಎಲ್ಲ ಓಡಿದ್ರು. ಪರಿಸ್ಥಿತಿ ಶಾಂತವಾಗಿ ಹೋಯಿತು. ಕಾಶಿರಾಜ ಮದುವೆ ಮಾಡಿಕೊಟ್ಟ. ಭೀಮಸೇನ ಆ ತನ್ನ ಪತ್ನಿಯಾದ ಕಾಳಿದೇವಿಯೊಂದಿಗೆ ಹೊರಡುತ್ತು ಇಂದ್ರಪ್ರಸ್ಥಕ್ಕೆ ಬರ್ತಾ ಇದ್ದಾರೆ. ಅತ್ಯಂತ ಸಾಹಸದ ಕೆಲಸವಾಯಿತು. ಹೆಸರಿಗೆ ಕಲ್ಯಾಣ, ಲೋಕಕ್ಕೆ ಕಲ್ಯಾಣವಾಯಿತು. ಅದರಿಂದ ಯಾತಕ್ಕೆ ವಿಷ್ಣು ಸರ್ವೋತ್ತಮತ್ತಂತೂ ಸರ್ವದಾ ಪ್ರತಿಪಾದಯ ಮಾಡಿದ್ರಿಂದ ಅಷ್ಟು ದಾಸರಾಯರ ಪ್ರತಿಜ್ಞೆ ಮಾಡ್ತಾರೆ. ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆ, ನಾನು ಚಕ್ರಧರ ಪರಮಾತ್ಮನಲ್ಲದಿಲ್ಲವೆಂದು. ಅಷ್ಟೇ ಅಲ್ಲ, ವಿಜಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ, ಈಗೆಲ್ಲ ಶಪಥ ಮಾಡ್ತಾರ. ಆದರೆ ಇಂಥ ಶಪಥವನ್ನು ಮಾಡಿದ್ದು ಭೀಮಸೇನ ಒಂದೇ. ಆಚಾರ್ಯರಾಗಿದ್ದಾಗ ಸುಣುತಾವಲ ಸತ್ಯವಚ ಪರಮಂ ಶಪಥೇದಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರವಸ್ಸತು ಸರ್ವಚಿದಾತ್ಮಗಣಾತ್. ಹೀಗೆ ಇಡೀ ಭರತಖಂಡದಲ್ಲಿ ಸವಾಲು ಹಾಕಿ ಬಂದವರು ಶ್ರೀಮದ್ ಆಚಾರ್ಯರು. ಭೀಮಸೇನಾಗಿ ಅಷ್ಟು ಕೆಲಸ ಮಾಡಿದಾಗ ಆ ಕಲ್ಯಾಣ ನಿಜವಾದರ್ಥದಲ್ಲಿ ಕಲ್ಯಾಣವಾಯಿತು. ವೈಭವದಿಂದ ವಾಪಸ್ ಬಂದರು. ಮುಂದೆ ಕಾಳಿದೇವಿಯಲ್ಲಿ ಭೀಮಸೇನಗೆ ಮಗ ಹುಟ್ಟುತ್ತಾನೆ, ಅವನಿಗೆ ಶರ್ವತ್ರಾತ ಅಂತ ಹೆಸರು. ಶರ್ವತ್ರಾತ ಅವನ ಕಥೆ ಮುಂದೆ ಬರುತ್ತೆ, ಅಲ್ಲಿ ನೋಡ್ತೇವೆ ನಾವು. ಇವೆಲ್ಲ ಜ್ಞಾಪಕ ಇರಬೇಕು. ನಿನ್ನೆ ಕೆಲವರು ಕೇಳಿದ್ರು, ದ್ರೌಪದಿ ಸ್ತ್ರೀಧರ್ಮ ಹೇಳ್ತಾ ಇದ್ರು ಅಂತ ಹೇಳಿದ್ರಿ, ಯಾವ ಧರ್ಮ ಹೇಳಿದ್ರು ಅಂತ ಕೇಳಿದ್ರು. ಮುಂದೆ ಬರುತ್ತೆ ಅದು. ವನಪರ್ವದೊಳಗೆ ಒಂದು ಪರ್ವನೇ, ಉಪಪರ್ವನೇ ಉಂಟು, ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ ಅಂತಾನೇ ಉಂಟು. ಅಲ್ಲಿ ಮುಂದೆ ಹೇಗೂ ಬರೋದ್ರಿಂದ ಈ ಹೇಳಿಲ್ಲ ಅಷ್ಟೇ ಹೊರತು ಅವ್ರು ಹೇಳೋದು ನಿಜ. ಇದು ಹಾಗೆ ಎಷ್ಟೋ ವಿಷಯಗಳು, ಇವರದೆಲ್ಲ ವಿಚಾರಗಳು ಮುಂದೆ ವಿವರವಾಗಿ ಬರುತ್ತಾಯ ಪ್ರಸಂಗದೊಳಗೆ, ಅಲ್ಲಿ ನೋಡಬಹುದು. ಇಷ್ಟೆಲ್ಲ ಆದ ಮೇಲೆ ದೊಡ್ಡ ಘಟ್ಟ ಒಂದು ಮುಗಿದಿದೆ. ಈ ಸಮಯದೊಳಗೆ ಭಗವಂತನಾದ ಕೃಷ್ಣ ಏನ್ ಮಾಡಿದ್ದಾನೆ, ತಾನು ದ್ರೌಪದಿ ಸ್ವಯಂವರದ ಗಲಾಟೆ ಮುಗಿಲಿ ಅಂತ ಹೇಳಿಬಿಟ್ಟು ಒಂದು ಕೆಲಸ ಪೆಂಡಿಂಗ್ ಇಟ್ಟು ಬಂದಿದ್ದಂತೆ ಕೃಷ್ಣ. ಏನೋ ಬಂದನ್ ಹೇಳ್ತಾರೆ, ಬಹಳ ಸ್ವಾರಸ್ಯವಾದ ಕಥೆ ಹೇಳುತ್ತಾರೆ. ಈಗ ದ್ರೌಪದಿ ಸ್ವಯಂವರದ ಸುದ್ದಿ ಬರೋ ಹೊತ್ತಿಗೆ ಅಲ್ಲಿ ದ್ವಾರಕೆಯಲ್ಲಿ ಒಂದು ಪ್ರಸಂಗ ನಡೆದು ಹೋಗಿತ್ತು. ಸತ್ಯಭಾಮಾದೇವಿಯ ತಂದೆ ಸತ್ರಾಜಿತ್ ಅಂತ ಒಬ್ಬ ರಾಜ. ಆ ಸತ್ರಾಜಿತ್ ರಾಜ ಸೂರ್ಯನ ಉಪಾಸನೆ ಮಾಡಿಬಿಟ್ಟು ಒಂದು ಶಮಂತಕ ಮಣಿಯನ್ನು ಪಡೆದಿರ್ತಾರೆ. ಅವು ವಿಶೇಷವಾದಂತಹ ಮಣಿ ಅದು, ಶಮಂತಕ ಉಪಾಖ್ಯ ಅಂದರೆ ಕೇಳಿರ್ತಾರೆ. ಅದು ದಿವಸಕ್ಕೆ 8 ಮಣ ಬಂಗಾರ ಕೊಡ್ತಿತ್ತಂತೆ. 8 ಮಣ, ಎಷ್ಟು ಪವಿತ್ರವಾದ ಮಣಿ ಇರಬೇಕು ಲೆಕ್ಕ ಹಾಕಿ. ಅತ್ಯಂತ ವಿಚಿತ್ರವಾದ ಮಣಿ. ಅಂತ ಮಣಿಯಿಂದ ಸತ್ರಾಜಿತ್ರ ದಿವಸಾನು ಸಾಕಷ್ಟು ವೈಭವದಿಂದ ಜೀವನ ಮಾಡ್ತಾ ಇದ್ದ. ಕೃಷ್ಣ ಏನ್ ಮಾಡಿದ್ದ, ಒಂದ್ಸಲ ಕಂಡು ಬಿಟ್ಟು ಸತ್ರಾಯತ್ ರಾಜ ನಾನು ಕೊಡ್ತೀಯ ಅಂತ ಕೇಳಿದ. ನಾನು ಕೊಡೋದಿಲ್ಲ ಅಂತ ಹೇಳಿದ. ಕೃಷ್ಣ ಕೇಳಿದ ಕೊಡೋದಿಲ್ಲ ಅಂತ ಹೇಳಿದ. ಇದಕ್ಕಿಂತ ಇದು ಆಶ್ಚರ್ಯ ಮತ್ತೊಂದಿಲ್ಲ. ಕೃಷ್ಣನಿಗೆ ಕೃಷ್ಣಗೆ ಅಂತ ಕೇಳಿದ್ರೆ ಕೊಟ್ಬಿಡ್ತಾರೆ ಜನ. ಇನ್ನು ಕೃಷ್ಣನೇ ಕೇಳಿದಾಗ ಮೊದಲು ಕೊಡ್ಬೇಕಾ, ನಾನು ಕೊಡೋದಿಲ್ಲ ಭಾರಿ ಮುಖ್ಯ ಅಂತ ಹೇಳ್ಬಿಡ್ತಾರೆ. ಸರಿ ಬೇಡು ಅಂತ ಹೇಳ್ಬಿಡ್ತಾರೆ. ಮುಂದಿನ ಕಥೆ ನಮಗೆ ಗೊತ್ತು. ಕೃಷ್ಣನೇ ಕೊಡ್ಲಿಲ್ಲ, ತಮ್ಮನೇ ಕೊಟ್ಟ ಪ್ರಸೇನನಿಗೆ. ತಮ್ಮನಿಗೆ ಕೊಟ್ಟ. ಆ ತಮ್ಮ ಹೊರಟ, ಬೇಟೆಗೆ ಅಂತ ಹೋದ, ಒಂದು ಸಿಂಹ ಕೊಂದು ಹಾಕಿಬಿಡ್ತು, ಅದನ್ನ ಜಾಂಬು ಅಂತ ಕೊಂದು ಬಿಟ್ಟ. ಆಮೇಲೆ ಒಯ್ದ, ಅದನ್ನ ಮಣಿ ಹುಡುಕೊಂಡು ಇವನು ಶುರು ಮಾಡಿಬಿಟ್ಟ, ಕೃಷ್ಣನೇ ಕಳ್ಳ ಅಂತ ಸುದ್ದಿ ಹಬ್ಬಿಸಿಬಿಟ್ಟ. ಕೃಷ್ಣ ಕೇಳಿದ್ದ, ನಾನು ಕೊಟ್ಟಿದ್ದಿಲ್ಲ, ಅದಕ್ಕೆ ನಾನು ತಮ್ಮನ್ನು ಕೊಂದು ಕೃಷ್ಣ ತಗೊಂಡು ಇರಬೇಕು ಕಥೆ ಹಬ್ಬಿಸಿದ. ಮಣಿನೂ ಕಳ್ಕೊಂಡೆ, ಮರ್ಯಾದನೆ ಕಳ್ಕೊಂಡೆ, ಎರಡೆರಡಾಯ್ತು. ಈಗ ಅಲ್ಲಿ ಹೋದ ಮೇಲೆ ಕೃಷ್ಣ ಜಾಂಬುವಂತನನ್ನು ಸೋಲಿಸಿ ಜಾಂಬುವಂತಿಯನ್ನು ಕರ್ಕೊಂಡು ಮಣಿ ತಗೊಂಡು ಬಂದ. ಸತ್ರಾಯತ ರಾಜನಿಗೆ ಕೊಡ್ಲಿಕ್ಕೆ ಅಂತ ಹೋಗ್ತಾನೆ, ಕೊಟ್ಟು ಬಿಟ್ಟ. ಸತ್ರಾಯತ ರಾಜ ಭಾರಿ ಸಂಕಟ ಆಗೋಯ್ತು. ಕೃಷ್ಣ ಕೇಳಿದ ಕೊಡ್ಲಿಲ್ಲ, ಕಳ್ಳ ಬೇನಂತ ಬೇರೆ ಹೇಳಿಬಿಟ್ಟೆ, ಭಾರಿ ಸಂಕೋಚ ಆಗಿಬಿಟ್ಟು ಸತ್ಯಭಾಮಾದೇವಿಯನ್ನು ಕೊಟ್ಟು ಮದುವೆ ಮಾಡಿಬಿಟ್ಟು ವರದಕ್ಷಿಣೆ ಗುಂಪಿನಲ್ಲಿ ಸಮಂತಕ ಮಣಿಯನ್ನು ಕೊಟ್ಬಿಟ್ಟ ಕೃಷ್ಣರಿ. ಕೃಷ್ಣ ಏನ್ ಮಾಡಿದ, ಮಹಾರಾಯ ನೀನೇ ಇಟ್ಟುಕೊಂಡ್ರೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟ. ನೋಡಿ, ಕೃಷ್ಣನಿಗೆ ಬೇಕಾಗಿದ್ರೆ ಬರಲು ತಗೋತಿದ್ದ, ನನಗೆ ಬೇಕಾಗಿಲ್ಲ. ಮೊದಲು ಯಾತಕ್ಕೆ ಕೇಳಿದ್ದ ಗೊತ್ತಾ, ಕೃಷ್ಣ ಇವನು ಎಷ್ಟೇ ಭಕ್ತನಾದರೂ ಕೂಡ ಪೂರ್ತಿ ಭಕ್ತನಲ್ಲ ಅವನು, ದ್ವೇಷಿ ಅಲ್ಲ ಪಾಪ, ಒಳ್ಳೆ ಭಕ್ತನೇ, ಆದ್ರೆ ಏಕಲಾಸ್ ಭಕ್ತನಲ್ಲ ಅವನು. ಕೃಷ್ಣ ಕೇಳಿದಾಗಲೂ ಕೊಡೋದಿಲ್ಲ ಅಂತ ಗೊತ್ತಾಗಲಿ ಅಂತ ಕೃಷ್ಣ ಕೇಳಿದ್ದೆ ಹೊರತು ಕೃಷ್ಣನಿಗೆ ಬೇಕಿರಲಿಲ್ಲ. ನೀನೇ ಇಟ್ಕೋ ಮಾರಾಯ ಅಂತ ಕೊಟ್ಟುಬಿಟ್ಟ. ಅವನಿಟ್ಕೊಂಡ. ಆಗೇನಾಯ್ತು, ಒಬ್ಬ ಯಾದವರಲ್ಲಿ ಒಬ್ಬ ಶತಧನ್ವ ಅಂತ ಒಬ್ಬ, ಅವನು ಅಕ್ರೂರ ಕೃತವರ್ವ ಮೂರು ಜನ ಸೇರಿ ಪ್ಲಾನ್ ಮಾಡ್ತಾರೆ, ಏನಾದರೂ ಮಾಡಿ ಸತ್ರಾಜಿತರ ಕಥೆ ಮುಗಿಸಿಬಿಡ್ಬೇಕು. ಅವರ ಹತ್ರ ಮಣಿ ಇದೆ, ಈಗ ಆ ಮಣಿಯನ್ನು ಅವನನ್ನು ಕೊಂದು ಮಣಿಯನ್ನು ತಾವು ತಗೊಳ್ಬೇಕು. ಅಕ್ರೂರ ಎಂಥ ಪುಣ್ಯಾತ್ಮ, ಎಂಥ ಬುದ್ಧಿ ಬಂದಿದೆ ಅವರಿಗೆಲ್ಲ ಕೂಡ. ಅಕ್ರೂರ ಎಂಥವನು, ಕೃತವರ್ಮ ಎಂಥವನು, ಶತಧನ್ವ ದುಷ್ಟನೇ. ಆದರೆ ಇವರಿಬ್ಬರು ಭಾರಿ ಒಡೆಯವರು, ಮೂರು ಜನ ಸೇರಿ ಶತಧನ್ವ ಹೇಳಿ ಅವನು ಕೊಂದು ಬಿಡು ಸತ್ರಾಜಿತನನ್ನ, ಮಣಿ ತಗೊಂಡ್ ಬಾ ಅಂತ ಹೇಳಿದ್ರು. ಹೋದ, ಕೊಲೆ ಮಾಡೇಬಿಟ್ಟ ಸತ್ಯಭಾಮದೇವಿಯ ತಂದೆಯನ್ನು ಶತಧನ್ವ ಕೊಂದು ಹಾಕಿಬಿಟ್ಟ. ನೋಡಿ ಸತ್ಯಭಾಮದೇವಿ ಏನ್ ಮಾಡಿದ್ರಂತೆ, ತನ್ನ ತಂದೆಯ ಶವವನ್ನ ಇಟ್ಟುಬಿಟ್ಟು ಕೃಷ್ಣನ ಹತ್ರ ಬರ್ತಾಳೆ, ನನ್ನ ತಂದೆಯನ್ನು ಕೊಂದು ಬಿಟ್ಟಿದ್ದಾರೆ ಅವರು ಅಂತ ಹೇಳಿದಾಗ, ಕೃಷ್ಣ ಏನ್ ಮಾಡಿದ್ರಂತೆ, ಶವ ಹಾಗೆ ಇರಲಿ ಅಲ್ಲಿ, ಆಮೇಲೆ ಸಂಸ್ಕಾರ ಎಲ್ಲ ಮಾಡಿದ್ರಾಗುತ್ತೆ, ಈ ದ್ರೌಪದಿ ಸ್ವಯಂಬರಾದ ಸುದ್ದಿ ಬಂದಿದೆ, ಅಲ್ಲಿಗೆ ಹೋಗೋಣ ಅಂತ ಹೊರಟಂತೆ. ಅದಕ್ಕೆ ಮದುವೆಗೆ ಇತ್ಯಾದಿ ಬಂದ ಕಾಲಕ್ಕೆ ಭಾರಿ ಮುಖ್ಯವಾದ ಮಂಗಳ ಕಾರ್ಯಕ್ಕೆ ಮೊದಲು ಹೋಗಬೇಕು ಅಂತ ಶಾಸ್ತ್ರ. ಮಾಂಗಲ್ಯಮೇತ ತತ್ತಲಂ ಅಂತ ಕರೆದಿಲ್ಲ, ಅದು ದ್ರೌಪದಿ ಸ್ವಯಂವರ. ದ್ರೌಪದಿ ಅಂದ್ರೆ ಸರಸ್ವತಿ, ಭಾರತಿ. ಸರಸ್ವತಿಯ ಸಭೆ ಅಂದ್ರೆ ವಿದ್ವತ್ ಸಭೆ ಇದ್ದಾಗೆ, ದಾನ ಕಾರ್ಯಕ್ಕೆ ಭಾರಿ ಪ್ರಾಶಸ್ತ, ಕೊಡಲೇಬೇಕು ಅಂತ ನಿಯಮ ಉಂಟು. ಕೃಷ್ಣ ಅಲ್ಲಿ ಹೊರಟು ಬಿಟ್ಟಿದ್ದಂತೆ. ಈಗ ವಾಪಸ್ ಎಲ್ಲ ಗಲಾಟೆ ಮದುವೆ ಗಲಾಟೆ ಮುಗೀತಲ್ಲ, ಆಮೇಲೆ ವಾಪಸ್ ಹೋಗಿಬಿಟ್ಟು ಆ ಶತಧನ್ವ ನೋಡಿಕೊಂಡು ಹೋಗ್ತಂತ. ಈಗ ಶತಧನ್ವ ಎಲ್ಲಿದ್ದಾನೆ ಅಂತೇಳಿ ಅಲ್ಲಿ ತಮಾಷೆಯಾಗಿತ್ತು. ಅಕ್ರೂರ ಕೃತವರ್ಮ ಹೇಳಿಕೊಟ್ಟು ಶತಧನ್ವ ಮಾಡಿದ್ದ, ಮಣಿ ಒಯ್ದು ಅವ್ರ ಕೈಯಲ್ಲಿ ಕೊಟ್ಟ. ಅವ್ರು ಹೇಳ್ತಾರೆ, ಅಷ್ಟೊತ್ತಿಗೆ ಕೃಷ್ಣ ಬೆನ್ನಟ್ಟಿಗೊಂಡು ಬರ್ತಾನೆ ಅಂತ ಗೊತ್ತಾಯ್ತು. ಅವ್ರು ಹೇಳಿದ, ಫಜೀತಿ ಆಗತ್ತೆ, ಕೃಷ್ಣ ಬರ್ತಾನೆ ಅಂತ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನೋಡಪ್ಪ ನಮ್ಮ ಮೊದಲು ಯೋಚನೆ ಮಾಡಲಿಲ್ಲ, ಕೃಷ್ಣ ಬಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವಂತೂ ಕೃಷ್ಣನ ವಿರುದ್ಧ ಹೋಗೋದಿಲ್ಲ, ಏನಾರ ಮಾಡಿದ್ರೆ ಕೈ ಬಿಟ್ಬಿಟ್ರಂತ. ಅಷ್ಟು ಹೇಳಿದ್ರೆ ಆಮೇಲೆ ಕೈ ಕೊಟ್ಟುಬಿಟ್ರು. ಒಂದು ಪುಣ್ಯನೇ ಬಂತ ಅದರಿಂದ, ಗೊತ್ತಿಲ್ಲದೆ ಕೃಷ್ಣ ದ್ವೇಷ ಮಾಡಿದ್ರು, ಆಮೇಲೆ ತಿದ್ಕೊಂಡು ಬಿಟ್ರು ಅವರೆಲ್ಲ ಕೂಡ. ಅದಕ್ಕೆ ಯಾರನ್ನೂ ನಂಬಿ ಕೆಲಸ ಮಾಡಕ್ ಹೋಗ್ಬೇಡಿ, ಮುಂದೇನಾಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಶತನ ಹೆಲ್ಪ್ಲೆಸ್ ಆದ ಈಗ, ಮಣಿ ಏನ್ ಮಾಡಬೇಕು ಅವನೀಗ. ಮಣಿನ ತಗೊಂಡು ಅಕ್ರೂರಂಗ ಕೊಟ್ಬಿಟ್ನಂತೆ, ಮಣಿ ಇಟ್ಕೋ ಮಾರಾಯ, ನಾನಂತೂ ಓಡೋಗ್ತೇನೆ ಮೊದಲು ಅಂತ ಓಡಿಬಿಟ್ಟ. ಕೃಷ್ಣ ಬಿಡ್ತಾನ, ಕೃಷ್ಣ ಭದ್ರಾಮ ಇಬ್ಬರವನ್ನ ಬೆನ್ನತ್ತಿ ಹೊರಟ್ರು. ವೇಗವಾಗಿ ಓಡ್ತಾ ಇದ್ದ ಒಂದು ಕುದುರೆ ಮೇಲೆ ಕುತ್ಕೊಂಡಂತೆ ಪಾಪ, ಬದುಕಿದ್ರೆ ಸಾಕೊತ್ತು ಓಡ್ತಾ ಇದ್ದಾನೆ. ಕೃಷ್ಣ ಇವರೇ ಮಾಡ್ತಾರೆ, ಕೃಷ್ಣ ಬಲರಾಮ ಇಬ್ಬರು ಕೂಡ ತಾವು ಕುದುರೆಗಳನ್ನು ಹತ್ತಾರೆ. ಅವನು ಹೇಗೆ ಹೋಗ್ತಾನೆ ಹಾಗೆ ಹೋಗಬೇಕು, ಇವರು ಕುದುರೆಗಳನ್ನು ಹತ್ತುತ್ತಾರೆ. ಜೋರಾಗಿ ಅವನು ಹೋಗ್ತಾರೆ, ಇವರು ಹಿಂದೆ ಹೋಗ್ತಾರೆ. ಕೃಷ್ಣನೇ ಬೇಗ ಬಂದು ಅವನ ಹಣೆ ಬಾರಿ ಏನಾಗಬೇಕು, ಪಾಪ ಇಡೀ ದಿವಸ ಓಡಿದ, ಅಷ್ಟೊತ್ತು ಕುದುರೆ ಸತ್ತೋಯ್ತಂತೆ. ಸುಸ್ತಾತು ಸತ್ತೋಯ್ತು, ಕುದುರೆ ಬಿಟ್ಟ ಓಡಕ್ಕೆ ಶುರು ಮಾಡ, ಓಡಕ್ಕೆ ಶುರು ಮಾಡಿದ. ಆ ಕೃಷ್ಣ ಬಲರಾಮ ಇಬ್ಬರು ತಾವು ಇಳಿತಾರೆ, ಅವ್ರ ಕುದುರೆ ಮೇಲೆ ಹೋಗ್ತಿದ್ದ, ಕುದುರೆ ಮೇಲೆ ಓಡಿ ಬಂದು ಹಿಡಿದಿವಿ. ಈ ಓಡ್ತಾ ಇದ್ದ ನಾವು ಓಡ್ಕೊಂಡು ಹಿಡಿಬೇಕು ಅಂತ ಇಬ್ಬರು ಹೇಳೋದು ಬಿಟ್ರಂತ. ಅವನು ಓಡ್ತಿದ್ದ, ಅವನು ಅಡಿಸಿಕೊಂಡು ಹೊರಟ್ರು. ಕೃಷ್ಣ ಬಲರಾಮ ಇಬ್ಬರು ಸೇಮ್ ಟೈಮ್ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಕೃಷ್ಣನ ವೇಗ ಭಾರಿ ಫಾಸ್ಟ್, ಬಲರಾಮ ಹಿಂದೆ ಉಳ್ಕೊಂಡ್ಬಿಟ್ರೆ ಎಲ್ಲ ಒಂದ್ ಕಡೆ, ಕೃಷ್ಣ ಮುಂದೆ ಹೋಗ್ಬಿಡುತ್ತಾರೆ. ಇಲ್ಲಿ ಬಹಳ ಮುಖ್ಯವಾದ ಅಂಶ ಇದೆ. ಕೃಷ್ಣ ಬಲರಾಮರಿಬ್ಬರು ಕೂಡ ದಶಾವತಾರದಲ್ಲಿ ತುಂಬಾ ಜನ ಪರಶುರಾಮ ರಾಮ ಕೃಷ್ಣ ಅಂತ ಹೇಳಿ ಮುಂದೆ ಬುದ್ಧನ ಹೇಳಬೇಕಲ್ಲ, ಹೇಳೋದಿಲ್ಲ, ಬಲರಾಮನ ಸೇರಿಸಿಬಿಡ್ತಾರೆ. ದಶಾವತಾರ ಎಷ್ಟೋ ಚಿತ್ರ ಸಿಗೋದು ಹಾಗೇನೆ ಅಂಗಡಿಗಳಲ್ಲಿ, ದಶಾವತಾರ ಚಿತ್ರ ಬಲರಾಮದೇವನು ಕೊಟ್ಟುಬಿಡ್ತಾರೆ. ಬಲರಾಮದೇವರು ಪೂಜ್ಯರು, ಶ್ರೇಷ್ಠದೇವರ ಅವತಾರ, ಆದ್ರೆ ಕೃಷ್ಣನ ಅವತಾರ ಅಲ್ಲವರು, ನಾರಾಯಣನ ಅವತಾರ ಅಲ್ಲ. ಅನೇಕರು ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲೇ ದೃಷ್ಟಾಂತ, ಇಬ್ಬರು ಕೃಷ್ಣನೇ ಆಗಿದ್ರೆ ಕೃಷ್ಣ ಮುಂದೆ ಇವರಾಗಿ ಹಿಂದುಳಿಬೇಕಾಗಿತ್ತು, ಈ ಮಧ್ಯೆ ಸ್ಪೀಡ್ ಒಂದೇ ಮೇಂಟೈನ್ ಮಾಡಬೇಕಾಗಿತ್ತು. ಕೃಷ್ಣ ಮುಂದೆ ಹೋದ, ಹಿಂದೆ ಉಳ್ಕೊಂಡ್ಬಿಟ್ರಿ ಇವರು. ಮುಂದೆ ಹೋದ ಕೃಷ್ಣ ಶತ್ರು ಹಿಡಿತಾನೆ, ಶತ್ರು ಸಿಕ್ಕಾಕೊಂಡ್ಬಿಡ್ತಾನೆ, ಕೃಷ್ಣ ಹಿಡಿದು ಅವನು ಹೊಡಿತಾನೆ, ಅವನು ಸತ್ತೋಗಿ ಬಿಡ್ತಾನೆ. ಅಷ್ಟೊತ್ತಿ ಬಲರಾಮದೇವರು ಬರ್ತಾರೆ, ಕೃಷ್ಣ ಹಿಡ್ತಾನೆ, ವೃಥಾಹತಃ ಶತಧನುಹೋ ಮಣಿರತ್ನ ವಿದ್ಯತೆ, ಅಣ್ಣ ಇವನು ಕೊಂದು ಹಾಕಿಬಿಟ್ಟಿವಿ ನಾವು, ಮಣಿ ಇಲ್ಲವೇ ಇಲ್ಲ ಇವನ ಹತ್ರ ಅಂತ ಹೇಳಿದ ಕೃಷ್ಣ. ಮಣಿ ಇಲ್ಲವೇ ಇಲ್ಲ ಇವನ ಹತ್ರ ಅಂತ ಹೇಳಿದಾಗ ಬಲರಾಮದೇವರು ಏನ್ ಮಾಡಿದ್ರಂತೆ, ಓಹೋ ಕೃಷ್ಣ ಏನೋ ಮಾಡಿದ್ದಾನೆ, ಕೃಷ್ಣ ಮೊದಲು ಬಂದ, ಅವನು ಕೊಂದ, ಮಣಿನ ಜೇಬಿಗೆ ಹಾಕೊಂಡಿರಬೇಕು ತಿಳ್ಕೊಂಡ್ಬಿಟ್ಟಪ್ಪ. ಬಲರಾಮದೇವ್ ಕೃಷ್ಣ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದಾರೆ, ನನ್ನ ಮುಂದೆ ಸುಳ್ಳು ಹೇಳ್ತಾನೆ ಕೃಷ್ಣ, ಮಣಿ ತಾನ್ ತಗೊಂಡ್ಬಿಟ್ಟ ಅಂತ ತಿಳ್ಕೊಂಡು ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ರು. ಅಂದ್ರೆ ಕೃಷ್ಣನ ಕಳ್ಳ ಅಂತ ತಿಳ್ಕೊಂಡಾಗಾಯ್ತಾ ಇಲ್ಲ, ಈಗ ಸತ್ರಾಯತ್ರಾದ ಹಾಯ್ ತಿಳ್ಕೊಂಡು ಏನಾಯ್ತು ಪಾಪ ಆತನಿಗೆ. ಆತ ಸಾಯಲು ಕೆಲವರು ಕೇಳ್ತಾರೆ, ಸತ್ರಾಯತ್ರ ದುರ್ಮರಣವಾಯ್ತಲ್ಲ ಯಾತಕ್ಕೆ ಅಂತ ಕೇಳಿದ್ರೆ, ಕೃಷ್ಣನ ಕಳ್ಳ ಅಂದ್ರೆ ಪ್ರಾಣ ಹೋಯ್ತು. ಮುಂದೆ ಭಾಗವತರ ಕಥೆ ಕೇಳ್ತೇವೆ, ಕಪಿತನಾದ ಪರಮಾತ್ಮನನ್ನ ಕುದುರೆ ಕದ್ದವನು ಅಂತ ಕರೆದಿದ್ದಕ್ಕೆ ಸಗರ 60,000 ಮಕ್ಕಳು ಸುಟ್ಟು ಬೂದಿ ಆಗಿಬಿಡ್ತಾರೆ. ದೇವರನ್ನ ಕಳ್ಳ ಅಂತ ಯಾರು ತಿಳ್ಕೊಳ್ಳುತ್ತಾರೋ ಅವರೆಲ್ಲ ನಾಶವಾಗ್ತಾರೆ ಅಂತಾನೆ ಶಾಸ್ತ್ರ. ದತ್ತಾಯತರಾದ್ರೆ ನಾಶವಾದ, ಈ ಬಲರಾಮ ಅದೇ ತಪ್ಪ ಮಾಡಬೇಕಾ ಈಗ ಹೇಳ್ಕೊಂಡು ಕೃಷ್ಣ ಡೈರೆಕ್ಟ್ ಹೇಳಕ್ ಧೈರ್ಯ ಇಲ್ಲ ಅವರಿಗೆ, ನೀ ಮಣಿ ತಗೊಂಡಿರ್ಬೇಕು ಯಾರು ಅಂತಾರ, ಫ್ರೆಂಡ್ಸ್ ಅನ್ಲಿಕ್ಕೆ ಆಗೋದಿಲ್ಲ, ಏನೋ ತಗೊಂಡಿರ್ಬೇಕು ಅನ್ನಕ್ ಆಗೋದಿಲ್ಲ. ನನ್ನ ಕೃಷ್ಣನ ಕಂಡ್ರೆ ಅವ್ರಿಗೆ ಒಳ್ಳೊಳ್ಳೆ ಗೌರವ ಸಾಕಷ್ಟು ಇದೆ, ಮನಸ್ಸಿ ಬೇಜಾರಾಯ್ತಂತ. ಕೃಷ್ಣ ಸ್ವಲ್ಪ ಮುಂದೆ ಹೋಗು, ನಾನು ಸ್ವಲ್ಪ ದಿವಸ ಬಿಟ್ಟು ಬರ್ತೇನೆ, ಊರಿ ಬರೋದಿಲ್ಲ ಅಂತ ಹೇಳಿಬಿಟ್ರೆ, ಬೇಜಾರು ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಆ ಕಡೆ. ಕೃಷ್ಣ ವಾಪಸ್ ಹೊರಟೋಗ್ಬಿಟ್ಟ, ಕೃಷ್ಣ ವಾಪಸ್ ಹೊರಟೋದ. ಬಲರಾಮದೇವ ಎಲ್ಲಿ ಹೋದರಂತೆ, ವಿದೇಹ ದೇಶಕ್ಕೆ ಹೋದ್ರಂತೆ, ಜನಕರಾಜನ ಪಟ್ಟಣ. ಈ ಜನಕರಾಜ ಇಲ್ಲ, ಆ ಕಾಲ ರಾಮಾಯಣದ ಕಾಲದಲ್ಲಿ ಇದ್ದ. ವಿದೇಹ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ವಾಸ ಮಾಡ್ಕೊಂಡು ಇದ್ದು ಬಿಟ್ಟದ್ದು, ಯಾರ್ದೋ ಫ್ರೆಂಡ್ ಮನೇಲಿ ವಾಸ ಮಾಡ್ತಾ ಇದ್ದು ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ದುರ್ಯೋಧನೆ ವಿಷಯ ಗೊತ್ತಾಯ್ತು ವಿಚಾರ. ಬಲರಾಮ ದೇವರು ಕೃಷ್ಣ ಜೊತೆ ಜಗಳಾಡಿಕೊಂಡು ಬಿಟ್ಟು ದೂರ ಬಂದು ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಕಷ್ಟ ಹೊರಟು ಬಿಟ್ಟ. ಇದರಲ್ಲಿ ದುರ್ಯೋಧನೆ ಇದ್ದ ಬೈಯೆಲ್ಲ ಕಂಡು ನಿಂತದ್ರೊಳಗೆಲ್ಲ. ರಾಜಕೀಯ ಬುತ್ಸದ್ದೆ ಅವನು ಒಳ್ಳೆ, ಅದರಲ್ಲಿ ಭಾರಿ ಎಕ್ಸ್ಪರ್ಟ್ ಅವನು, ಒಳ್ಳೆತನ ಇರಲಿಲ್ಲ, ಅದೇ ಅವನು ಡೇಂಜರ್ ಆಗಿ. ಇವತ್ತು ಮಹಾ ಭಾರಿ ದುಷ್ಟರೆಲ್ಲ ಭಾರಿ ಬುದ್ಧಿವಂತರಿರ್ತಾರೆ. ದಡ್ಡ ಎಂದು ದುಷ್ಟನಾಗ, ಭಾರಿ ದೊಡ್ಡ ದುಷ್ಟನಾಗೋದಿಲ್ಲ, ಸಣ್ಣ ದುಷ್ಟನಾಗ್ತಾನೆ, ದೊಡ್ಡ ದುಷ್ಟನ